ಸತ್ಯಜ್ಞಾನಂತ ಸ್ವರೂಪನಾದ ಪರಂಜ್ಯೋತಿ ಪರಮಾತ್ಮ ಪರವಾಸನ ಪಾದಾಂದ್ರೆ ಪ್ರಾರಂಭಗಳನ್ನು ಮಾಡಿ ಆತನ ದಿವ್ಯ ಪ್ರಬಂಧವಾದ ಆತನ ಕುರಿತಾದ ಶ್ರೇಷ್ಠತಮ ದಿವ್ಯ ಪ್ರಬಂಧಗಳಿಗೆ ಒಂದಾಗಿ ಆತನ ಗ್ರಂಥರೂಪವಾದ ಮೂರ್ತಿಯಾಗಿರುವ ಶ್ರೀಮದ್ ಭಾಗವತ ಕಥಾಮೃತವನ್ನು ಇಂದು ಯಥಾಶಕ್ತಿ ಪಾನ ಮಾಡುತ್ತೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ವಾಗೀಶ ಪ್ರಮಥನ ಪ್ರಕಾಶ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧದ ಕಥಾಸಾರವನ್ನು ನಿನ್ನೆ ನಾವು ಆತ್ಮಗತ ಮಾಡಿಕೊಂಡೆವು. ಆ ಶ್ರೀಮದ್ ಭಾಗವತ ವೇದವ್ಯಾಸ ಮೂಲಕವಾಗಿ ಲೋಕಕ್ಕೆ ಹೊರಬಂದಿತು ಎನ್ನುವುದನ್ನು ಕುರಿತಾಗಿ ಶ್ರೀಮದ್ ಭಾಗವತವೇ ಈ ಕಥೆಯನ್ನು ಹೇಳುತ್ತದೆ. ಒಮ್ಮ ವೇದವ್ಯಾಸರು ಸರಸ್ವತಿ ನದಿಯ ತೀರದಲ್ಲಿ ತಮ್ಮ ಆಶ್ರಮದಲ್ಲಿ ಸುಖಾಸೀನರಾಗಿದ್ದಾಗ ಜ್ಞಾನಿಶ್ರೇಷ್ಠರು ಭಕ್ತಶ್ರೇಷ್ಠರು ಆಗಿರುವ ಭಗವಾನ್ ನಾರದ ಮಹರ್ಷಿಗಳು ಆಶ್ರಮಕ್ಕೆ ತಮ್ಮ ಪಾದಗಳನ್ನು ಬೆಳೆಯಿಸಿದರು. ವೇದವ್ಯಾಸರು ದಿಗ್ಗಣೆ ಎದ್ದು ಅವರ ಎಲ್ಲ ಪೂಜೆಗಳನ್ನು ನೆರವೇರಿಸಿದ ಬಳಿಕ ನಾರದರನ್ನು ವ್ಯಾಸರನ್ನು ನೋಡಿ, ಮಹರ್ಷಿಗಳೇ, ನಿಮ್ಮ ಮುಖದಲ್ಲಿ ಏನೋ ಅತೃಪ್ತಿ ಕಾಣ್ತಾ ಇದೆಯಲ್ಲ, ಸದಾ ತೃಪ್ತರಾಗಿರುವವರು ನೀವು, ಸದಾ ಬ್ರಹ್ಮಾಂಡದಲ್ಲಿ ತತ್ವರಾಗಿರ್ತಕ್ಕವರು, ಧನ್ಯೋಹಂ ಧನ್ಯೋಹಂ ತೃಪ್ತಿರ್ಮೆ ಕೋಪಮಾ ಭವೇ ಲೋಕೆ ಎನ್ನುವ ಅನುಭವ ಉಳ್ಳವರು. ಅಹಂ ವೃಕ್ಷಸ್ಯರೇರಿವಾ ಕೀರ್ತಿ ಪೃಷ್ಠಂ ಗಿರೇರಿವಾ ಎಂದು ಉಪನಿಷತ್ತು ಸಾರುವಂತೆ ಈ ಸಂಸಾರ ರೂಪಾದ ವೃಕ್ಷವನ್ನು ಛೇದನೆ ಮಾಡಿ ಪರಮೋನ್ನತವಾದ ಪರಬ್ರಹ್ಮಧಾಮನ ಕೀರ್ತಿ ನೆಲೆಗೊಂಡವರು, ಭಗವಂತನ ಅವತಾರ ರೂಪವಾಗಿರುವವರು, ಯಾವ ಕಾರ್ಯವನ್ನು ನಿರ್ವಹಿಸಬೇಕೆಂಬ ನಿಮ್ಮ ಅವತಾರವಾಗಿದೆಯೋ ಆ ಕಾರ್ಯವನ್ನು ನೆರವೇರಿಸಿ ಆಗಿದೆ ಅಂತ ಕಾಣುತ್ತೆ ನೀವು. ಏಕೆಂದರೆ ನಿಮ್ಮ ಅವತಾರ ಆಗಿರೋದು ಲೋಕ ಜ್ಞಾನವನ್ನು ಕೊಡೋದಕ್ಕೆ, ಆ ಜ್ಞಾನಕ್ಕೆಲ್ಲ ಮೂಲವಾಗಿರುವ ವೇದಗಳನ್ನು ವ್ಯಾಸ ವಿಭಾಗ ಮಾಡಿದಿರಿ. ಅಲ್ಲಿ ಋಗ್ವೇದವನ್ನು ಪೈಲನಿಗೂ, ಯಜುರ್ವೇದವನ್ನು ವೈಶಂಪಾಯನರಿಗೂ, ಸಾಮವೇದವನ್ನು ಜೈಮಿನಿಗೂ, ಅಥರ್ವೇದ ಸುಮಂತಿಗೂ ಉಪದೇಶ ಮಾಡಿ ತನ್ಮೂಲಕವಾಗಿ ಶಾಖೆ ಬೆಳೆಯುವಂತೆ ಮಾಡಿದರೆ, ಆ ವೇದಾರ್ಥಗಳನ್ನು ಕ್ರೋಢೀಕರಿಸಿ ಸೂತ್ರರೂಪವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳನ್ನು ನಿರ್ಮಾಣ ಮಾಡಿ ಆಯಿತು. ಹಾಗೆಯೇ ಸಮಸ್ತ ಶಾಸ್ತ್ರಗಳ ನಿಧಿಯಾಗಿ ಇಲ್ಲಿ ಏನಿದೆಯೋ ಅದು ಬೇರೆ ಕಡೆ ಇದೆ, ಇಲ್ಲಿ ಏನಿಲ್ಲವೋ ಅದು ಬೇರೆ ಎಲ್ಲಿಯೂ ಇಲ್ಲ. ಯದಿ ಹಾಸ್ತಿ ತದನ್ಯತ್ರ, ಎನ್ನೇ ಹಾಸ್ತಿ ನ ತತ್ ಕುಚಿತ್ ಎಂಬ ಅನ್ವರ್ಥವಾದ ಹೋಗಿಕೆ ವಿಷಯವಾಗಿರತಕ್ಕಂಥ ಶ್ರೀಮದ್ ಮಹಾಭಾರತವನ್ನು ರಚನೆ ಮಾಡಿ ಆಯಿತು. ಹಾಗೆಯೇ ಉಳಿದ ಅನೇಕ ಪುರಾಣಗಳು ನಿಮ್ಮ ಹೆಸರಿನಲ್ಲಿ ಲೋಕಕ್ಕೆ ಬಂದಿವೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ನೀವು, ಆದರೂ ನಿಮ್ಮ ಮನಸ್ಸಿನ ತೃಪ್ತಿ ಇವಂತ ಕಾಣಲಿಲ್ಲ, ಇನ್ನೂ ಮಾಡಬೇಕಾದ ಉದ್ಯೋಗಂತ ಕಾಣುತ್ತೆ ಅಂತ ಹೇಳಿದ. ತಾವು ಹೇಳಿದ ನಿಜ, ಇಷ್ಟೆಲ್ಲ ಕೆಲಸ ಮಾಡಿದ್ರು ಇನ್ನೇನೋ ಮಾಡಬೇಕಾದ ಉಳಿದಿದೆ ಎಂದು ಅಂತಃಕರಣ ಮಿಡಿತಾ ಇದೆ, ಅದೇನು ಹೇಳ್ತೀರಾ ಹೇಳಿದಾಗ, ಎರೆ ಮುನಿಗಳೇ, ಶ್ರೀಮದ್ ಮಹಾಭಾರತ ಲೋಕಕ್ಕೆ ನೀವು ಕೊಟ್ಟಿರತಕ್ಕಂಥ ದೊಡ್ಡ ವರದಾನ, ಆದರೆ ಅದರಲ್ಲಿ ಯಥಾ ಧರ್ಮಾದೇಶಾರ್ಥ ಮುನಿವರಿ ಅನುಕೀರ್ತಿತ ನ ತಥಾ ವಾಸುದೇವಸ್ಯ ಮಹಿಮಾ ಕೆನುವರ್ಣಿತ. ಧರ್ಮಾರ್ಥ ಕಾಮಗಳ ಪುರುಷಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ವಿವರಣೆಯ ಜೊತೆಯಲ್ಲಿ ಎಷ್ಟು ಸ್ವಾರಸ್ಯವಾಗಿ ಎಷ್ಟು ಮನಂಬೊಗುವಂತೆ ನೀವು ತೋರಿಸಿಕೊಟ್ಟಿದ್ದರೋ ಅಷ್ಟ ಪ್ರಮಾಣದಲ್ಲಿ ಆ ಶೈಲಿಯಲ್ಲಿ ವಾಸುದೇವನನ್ನು ಮನಸ್ಸಲ್ಲಿ ಕೂರಿಸುವಂತಹ ಕಾರ್ಯ ನಿಮ್ಮಿಂದ ಆಗಿಲ್ಲ, ಮಾಡಿದ್ದೀರಿ ಅಷ್ಟ ಪ್ರಮಾಣದಲ್ಲಿ ಮಾಡಿಲ್ಲ. ಅದನ್ನು ಕೇವಲ ವಾಸುದೇವನ ಮಹಿಮೆಯೇ ಮನಸ್ಸಿನ ಪ್ರತಿಷ್ಠವಾಗತಕ್ಕಂತಹ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ರೆ ಅಲ್ಲಿಗೆ ತೃಪ್ತಿ ಉಂಟಾಗುತ್ತೆಯೋ ಏನೋ. ಇಲ್ಲಿ ವ್ಯಾಸರಿಗೆ ಗೊತ್ತಿರಲಿಲ್ಲ, ನಾರದ ಹೇಳಿಕೊಟ್ರು, ನಾರದರು ಗೊತ್ತಿರಲಿಲ್ಲ, ವ್ಯಾಸ ಹೇಳಿಕೊಟ್ರು ಎನ್ನುವ ಪ್ರಶ್ನೆ ಮಾಡಬಾರ್ದು ನಾವು. ಇವರೆಲ್ಲರಿಗೂ ಎಲ್ಲವೂ ಗೊತ್ತಿದೆ. ಆದರೆ ನಮಗಿದು ಗೊತ್ತಾಗಬೇಕಾದರೆ ಪ್ರಶ್ನೋತ್ತರ ಮುಖ ರೂಪದಲ್ಲಿ ಇದ್ದರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೂ ತಿಳಿದವರೇ ಒಬ್ಬರು ಪ್ರಶ್ನೆ ಮಾಡೋದು, ಇನ್ನೊಬ್ಬ ವೃತ್ತ ಹೇಳೋದು, ಇನ್ನು ಉಪ ಪ್ರಶ್ನೆ ಮಾಡೋದು, ಅದಕ್ಕೆ ಉತ್ತರ ಹೇಳ್ತಕ್ಕ ಈ ರೀತಿ ಮಾಡಿ ವ್ಯಾಸ ಸಮಾಸಾತ್ಮಕವಾಗಿ ನಮ್ಮಲ್ಲಿ ಮನಸ್ಸು ಕುರುಸೋಕೋಸವಾಗಿ ವಿಷ್ಣುವನ್ನು ತಿಳಿದಿರತಕ್ಕಂಥ ಇಬ್ಬರು ಋಷಿಗಳ ಸಂವಾದ ಆಗತ್ತೆ ಎಂಬುದಾಗಿ ಶ್ರೀಮನ್ ಗೀತಾ ಭಾಷ್ಯದಲ್ಲಿ ಪ್ರಾರಂಭದಲ್ಲಿ ಪ್ರಾರಂಭದಲ್ಲ ಶ್ರೀಕೃಷ್ಣಾರ್ಜುನ ಒಂದು ಸಂವಾದ ನಡೆಯೋ ಜಾಗದಲ್ಲಿ ವಿವರಣೆ ಬರುತ್ತೆ. ನೈತೇ ತತ್ವ ನ ಜಾನಂತಿ ಅಂತ. ಇವರು ತತ್ವ ಗೊತ್ತಿದ್ದೇ ಇಲ್ಲ, ಗೊತ್ತಿದೆ, ಅದು ನಮ್ಮನಸ್ಸು ಬರೋಕ್ಕೋಸ ಪ್ರಶ್ನೋಪ್ರಶ್ನೆ ಮಾಡೋಕ್ಕೋಸ ಇಬ್ಬರು ನಾಟಕ ಮಾಡ್ತಾರೆ. ನಾ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು, ನೀವು ಉತ್ತರ ಕೊಡು ನಾ ಪ್ರಶ್ನೆ ಕೇಳ್ತೇನೆ, ಆ ನಂತರದಲ್ಲಿ ನಾನು ಪ್ರಶ್ನೆ ನೀನು ನಿಮ್ಮ ಪ್ರಶ್ನೆ ಕೊಡು ನಾ ಉತ್ತರ ಕೊಡ್ತೇನೆ, ಈಗ ಮಾತಾಡ್ಕೊಳ್ತಾರೆ. ಹಾಗೆ ವ್ಯಾಸರು ಮತ್ತು ನಾರದ ನಡುವೆ ಸಂಭಾಷಣೆ ನಮಗೆಲ್ಲ ಗೊತ್ತೋಕೋದು ವ್ಯಾಸರಿಗೆ ಏನೋ ತೃಪ್ತಿ ಆಗಲಿಲ್ಲ, ಏನೋ ಪ್ರಶ್ನೆ ಇಲ್ಲವೇ ಇಲ್ಲ, ನಿತ್ಯ ತೃಪ್ತಿರೋರು ಅಂದರೆ ಇಷ್ಟೆಲ್ಲ ಕಾರ್ಯ ಮಾಡಿದ್ರೂ ಕೂಡ ಕೇವಲ ಭಗವನ್ಮಾದ ಕಾರ್ಯ ಮಾಡದೇ ಇದ್ದ ಪಕ್ಷದಲ್ಲಿ ಅಷ್ಟು ಪ್ರಯೋಜನವಿಲ್ಲ ಎನ್ನುವ ಪಾಠ ನಮಗೆ ಇರಲಿ. ಅಲ್ಲಿ ಅದನ್ನೇ ಮಾಡೋಣ ಅಂತ ಹೇಳಿದಾಗ ನಾವು ಏನನ್ನು ಕುರಿತು ಹೇಳಬೇಕೋ ಆ ಪಾಠ ನನಗಾಗಿದೆ, ಅದನ್ನು ಪರಮಾತ್ಮನೇ ಬ್ರಹ್ಮದೇವರಿಗೆ 4 ಶ್ಲೋಕಗಳಲ್ಲಿ ಉಪದೇಶ ಮಾಡಿದ, ಅದನ್ನು ಚತುಶ್ಲೋಕಿ ಭಾಗವತ ಅಥವಾ ಮೂಲ ಭಾಗವತ ಎಂಬುದಾಗಿ ಕರೆಯುತ್ತಾರೆ. ಅದನ್ನು ನಾನು ಪ್ರಕೃತದಲ್ಲಿ ಹೇಳುತ್ತೇನೆ, ಅದರ ಆಧಾರದ ಮೇಲೆ ನೀವು ಶ್ರೀಮದ್ ಭಾಗವತ ರಚನೆ ಮಾಡಬೇಕು. ಶ್ರೀಮದ್ ರಾಮಾಯಣದ ಪ್ರಾರಂಭವಿಗೆ ಆಗುತ್ತೆ, ವಾಲ್ಮೀಕಿಗೆ ಶ್ರೀಮದ್ ರಾಮಾಯಣ ಕಥೆ ಅಂತ ಹೇಳಿ ಇದರ ಆಧಾರದ ಮೇಲೆ ನೀವು ಕಥೆ ರಚನೆ ಮಾಡಬೇಕು ಎಂಬುದಾಗಿ ಭಗವಂತನ ಶ್ರೇಷ್ಠವಾದ ಗ್ರಂಥ ರಚನೆ ಎಲ್ಲೆಲ್ಲಿ ಆಗಬೇಕೋ ಅಲ್ಲೆಲ್ಲ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾರದರ ಸಾನ್ನಿಧ್ಯ ಇದ್ದೇ ಇರುತ್ತೆ. ಅದು ಹೇಗೆ ರಾಮಾಯಣದಲ್ಲಿಯೋ ಶ್ರೀಮದ್ ಭಾಗವತದಲ್ಲೂ ಹಾಗೆ ಆಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಇದು ಈ ಚತುಶ್ಲೋಕಿ ಭಾಗವತ ಅನ್ನೋದು 11 ಶ್ಲೋಕ 4 ಶ್ಲೋಕಗಳಲ್ಲಿದೆ. ಹಿಂದೆ ಆರಂಭದ ಮಂಗಳ ಶ್ಲೋಕ ಏನು ಅರ್ಥ ಹೇಳಿದೋ ಅದೇ ಅರ್ಥ ಇಲ್ಲೂ ಅಡಕವಾಗಿದೆ. ಅದು ಅಹಮೇ ವಾಸಮೇವಾಗ್ರೇ ನಾನ್ಯಜ್ಯತೆ ಸಹಸತ್ಪರಂ ಪಶ್ಚಾದಂ ಯದೇತಚ್ಚ ಯೋವಶಿಷ್ಯೇತ ಸೋಸ್ಮಿ ಅಹಂ ಅಂತ ಪ್ರಾರಂಭ ಆಗುತ್ತೆ. ಭಗವಂತನೇ ಹೇಳೋ ಮಾತು ಬ್ರಹ್ಮದೇವರಿಗೆ, ಆರಂಭದಲ್ಲಿ ನಾನೇ ಇದ್ದೇನೋ, ನಾನು ಇದ್ದೇ ಇದ್ದೇನೋ, ಇದೆಲ್ಲವೂ ಕೂಡ ಲಯವಾದ ಬಳಿಕ ಏನು ಉಳಿಯುತ್ತಿದೆಯೋ ಅದು ನಾನೇ ಆಗಿದ್ದೇನೆ. ಆರಂಭವೂ ನಾನೇ ಇದ್ದವನು, ಮಧ್ಯದಲ್ಲಿರ್ತಕ್ಕೂ ನಾನೇ, ಕೊನೆಯಲ್ಲಿರ್ತಕ್ಕೂ ನಾನೇ, ಎಂದೆನಿಗೂ ಇರ್ತಕ್ಕೂ ನಾನೇ. ಶ್ರೀಮದ್ ಭಾಗವತ ಮುಂದೆ ಹೇಳುವಂತೆ ಗತೇ ಲೋಕೇ ದ್ವಿಪರಾರ್ಥಾವಸಾನೆ ಮಹಾಭೂತೇಷು ಆದಿಭೂತಂಗತೇಷು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕ ಶಿಷ್ಯತೆ ಶೇಷರೂಪ ಎಂದು ಮಹರ್ಷಿ ಹೇಳುವಂತೆ ಕೊನೆ ಉಳಿತಕ್ಕವ ನಾನೇ, ಆರಾಮದಿರತಕ್ಕವನು ಅವನೇನೆ, ವಿಸ್ತಾರಗೊಂಡ್ರು ಅವನೇನೆ, ವಿಕಾಸಗೊಳ್ಳು ಅವನೇನೆ, ವಿಕಾಸ ಮುಗಿದಿರೋ ಪ್ರಕಾಶದಲ್ಲಿ ಉಳಿತಕ್ಕವನು ಯಾರಪ್ಪ ಅಂದರೆ ಆದಿನಾರಾಯಣನೇ. ಅವನು ಈ ಅರ್ಥವನ್ನು ಹೇಳಿ ಆ ಭಗವಂತ ಅಲ್ಲದೆ ಇದು ಪರಮಾತ್ಮ ಸ್ವರೂಪ ಇದು. ಹಾಗೆಯೇ ಮಾಯ ಸ್ವರೂಪ ಏನು ಅದು ಯಾವುದಿಲ್ಲವೋ ಅದು ಇರುವಂತೆ ತೋರಿಸುತ್ತೆ, ಯಾವುದಿದೆಯೋ ಅದನ್ನು ಮರೆಸುತ್ತೆ, ಇದು ಮಾಯ ಸ್ವರೂಪ. ಅನ್ವಯ ವ್ಯತಿರೇಕ ಅಭ್ಯಾಮ್ ಎಂಬಂತೆ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯಿಂದ ಇದನ್ನು ತಿಳಿಯಬಹುದು. ಅನ್ವಯ ವ್ಯಾಪ್ತಿಯಿಂದ ಪರಮಾತ್ಮ ಅನ್ವಯ ಎಲ್ಲದರಲ್ಲೂ ಇದೆ, ಎಲ್ಲವೂ ಪರಮಾತ್ಮ ಸಂಬಂಧ ಹೊಂದಿದೆ. ಬೇರೆ ಬೇರೆ ಬಣ್ಣದ ಮಡಿಕೆಗಳು, ಬೇರೆ ಬೇರೆ ಅಳತೆ ಮಡಿಕೆಗಳು ಇದ್ರೂ ಕೂಡ ಅದೆಲ್ಲೂ ಕೂಡ ಜೇಡಿ ಮಣ್ಣಿನ ಅನ್ವಯ ಇದೆ. ಜೇಡಿ ಮಣ್ಣು ಅದೆಲ್ಲಕ್ಕೂ ಉಪಾದಾನ ಕಾರಣವಾಗಿದೆ. ಹಾಗೆ ಜಗತ್ತಿಗೆ ಎಲ್ಲಕ್ಕೂ ನಾನೇ ಉಪಾದಾನ ಕಾರಣವಾಗಿದ್ದಾನೆ, ಭಗವಂತ ಉಪಾದಾನ ಕಾರಣವಾಗಿದ್ದಾನೆ. ಈ ಉಪಾದಾನವೆಲ್ಲವೂ ಕೂಡ ಯಾವುದನ್ನು ಆಶ್ರಯಿಸಿದೆಯೋ, ಈ ಉಪಾದಾನವೆಲ್ಲವೂ ಕೂಡ ಮರ್ಯಾದಾಗಲೂ ಕೂಡ ಉಳಿಯತಕ್ಕಂಥ ಮೂಲವಸ್ತು ಯಾವುದಿದೆಯೋ ಅಂತ ನಿಮಿತ್ತ ಕಾರಣವೂ ನಾನೇ, ಉಪಾದಾನ ಕಾರಣವೂ ನಾನೇ ಎನ್ನುವ ಈ ಅನ್ವಯ ವ್ಯಾಪ್ತಿ ವ್ಯತಯ ವ್ಯಾಪ್ತಿ ಮೂಲಕವಾಗಿ ನನ್ನ ತಿಳ್ಕೊಳ್ಬೇಕು ಅನ್ನರ್ಥದ ನಾಲ್ಕು ಸಣ್ಣ ಶ್ಲೋಕಗಳನ್ನು ಹೇಳಿ ಚತುಶ್ಲೋಕಿ ಭಾಗವತ ಇದನ್ನು ಆಧರಿಸಿಯೇ ಶ್ರೀಮದ್ ಭಾಗವತದ ಒಂದು ರಚನೆ. ಈ ಪ್ರಸಂಗದಲ್ಲಿ ನಾರದ ಮಹರ್ಷಿ ತನ್ನ ಕಥೆಯನ್ನು ಹೇಳ್ಕೊಳ್ತಾರೆ. ನಾನು ಹಿಂದೆ ಒಬ್ಬ ದಾಸಿ ಪುತ್ರನಾಗಿದ್ದೆ. ಆ ದಾಸಿಯು ಕೆಲವು ಪರಹಂ ಸನ್ಯಾಸಿಗಳ ಸೇವೆ ಮಾಡುತ್ತಾ ಅವರು ತಿಂದು ಮಿಕ್ಕದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾ ಇದ್ದು, ಅವರು ಯಾವಾಗಲೂ ಭಗವತ್ವದ ಚಿಂತನೆಯಲ್ಲಿ ಆಸಕ್ತರಾಗಿದ್ದವರು. ಆ ತತ್ವವನ್ನು ತಾವು ಅನುಭವಿಸಿ ಉಪದೇಶ ಮಾಡ್ತಾಯಿದ್ರು. ಏನು ಗೊತ್ತಿಲ್ಲದರೂ ನಾನು ಕೂಡ ಮಧ್ಯೆ ಹೋಗಿ ಕೂತ್ಕೊಳ್ತಿದ್ದೆ. ನನ್ನ ಕಿವಿ ಬಿತ್ತದು, ನನ್ನ ತಾಯಿ ಕೇಳಿಸ್ಕೊಂಡ್ಲು, ಆದರೆ ಅವಳು ಬೇರೆ ಕಾಲದಲ್ಲಿ ಮಗ್ನರಾಗಿದ್ದರಿಂದ ಗಮನಿಸಲಿಲ್ಲ. ನನ್ನ ಮನಸ್ಸು ಮಾತ್ರ ಬದ ಕುಳಿತುಕೊಂಡ್ಬಿಡ್ತದು. ಕೊನೆಯ ಒಂದು ಚಾತುರ್ಮಾಸ್ಯ ಕಾಲ ಅಲ್ಲಿ ಇದ್ದು ಅವಳಿಂದ ಹೊರಟೋದ್ರು. ಹೋಗೋಕೆ ಮೊದಲು ಭಗವಂತನ ಹೇಗೆ ಧ್ಯಾನ ಮಾಡಬೇಕು ಅನ್ನೋದು ನನಗೆ ಉಪದೇಶ ಮಾಡಿ ಹೊರಟು ಬಂದರು. ಅದರಂತೆ ಅವರು ಹೊರಟೋ ಬಳಿಕ ಯಾರೂ ಇಲ್ಲ ನನಗೆ. ನನ್ನ ತಾಯಿಯೂ ಕೂಡ ಯಾವುದೋ ಕೃಷ್ಣ ಸರ್ಪ ಕೊಚ್ಚಿ ದೇಹತ್ಯಾಗ ಮಾಡಿಬಿಟ್ಲು. ಒಂಟಿ ನಾನು, ನನಗೇನು ಗತಿ ಎಂಬುದಾಗಿ ಯೋಚನೆ ಮಾಡ್ತಾ ಋಷಿರು ಕೊಟ್ಟಿದ್ರಲ್ಲ ಆ ತತ್ವದ ಕ್ರಮದಲ್ಲಿ ನಾನು ಧ್ಯಾನ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ನನಗೆ ಬೆಳಕು ಕಂಡುಬಿಡುತ್ತು. ತುಂಬ ಸಂತೋಷ ತುಂಬ ಹೋಗ್ಬಿಡುತ್ತೆ ನನಗೆ. ನಾನು ಕೃತಕೃತ್ಯನಾದೆ, ಧನ್ಯೋಹಂ ಧನ್ಯೋಹಂ ತೃಪ್ತಿರ್ಮೆ ಕೋಪಮಾಭವೇ ಲೋಕೆ, ಧನ್ಯೋಹಂ ಧನ್ಯೋಹಂ ಕರ್ತವ್ಯಮ್ಮೆ ನೈವೇದ್ಯತೆ ಕಿಂಚಿತೆ. ಅಹೋ ಶಾಸ್ತ್ರಂ ಅಹೋ ಶಾಸ್ತ್ರಂ ಅಹೋ ಗುರು ಅಹೋ ಗುರು ಅಹೋ ಜ್ಞಾನಂ ಅಹೋ ಜ್ಞಾನಂ ಅಹೋ ಸುಖಂ ಅಹೋ ಸುಖಂ ಎಂದು ಸಂತೋಷ ಉಂಟಾಗ್ಬಿಟ್ಟು. ಆದರೆ ಆ ಭಗವದ್ ರೂಪ ಕಾಣದ ಸಂತೋಷ ಕೊಡ್ತಿದ್ದು ಇದಕ್ಕಿಂತೆ ಮರೆಯ ಹೋಯಿತು. ಒಂದು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆ ರೂಪ ಕಾಣದೆ ಹೋಯಿತು. ಸುಖದ ಪೂರ್ಣ ಅನುಭವ ಕೊಟ್ಬಿಟ್ಟು ಅದನ್ನು ಉಪಸಂಹಾರ ಮಾಡಿಕೊಂಡ ಭಗವಂತ ನನಗೇನು ಗತಿ ಮಾಡಿದಾಗ, ಆವಾಗ ನನಗೆ ಒಂದು ಆಶೀರ್ವಾಣಿಯ ಪ್ರೇರಣೆಯಾಯಿತು. ನಾರದ ನನ್ನ ರುಚಿ ತೋರಿಸೋಕ್ಕೋಸ್ಕರವಾಗಿ ಋಷಿಗೆ ಅನುಗ್ರಹದಿಂದ ನಿನ್ನ ಕಂಡಿದ್ದೀನಿ, ಪುನಃ ನಾನು ಕಾಣಬೇಕಾಗಿದ್ರೆ ಮತ್ತೆ ನೀನು ಅಷ್ಟಾಂಗದ ಮನವನ್ನು ಅನುಸರಿಸಿ ಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡಿದ್ರೆ ಅವ ಎಂದೆನಿಗೂ ನಿನ್ನ ಉಳಿಯುವಂತೆ ಕಾಣ್ತೀನಿ ನಾನು ಅಂತ ಆಶೀರ್ವಾದ ಮಾಡಿ ಆಶೀರ್ವಾಣಿ ನಿಂತಿತು. ನಾನು ದೇಹತ್ಯಾಗ ಮಾಡಿ ಮುಂದೆ ಹಿಂದಿನ ಪುಣ್ಯಬಲದಿಂದ ಬ್ರಹ್ಮದೇವರ ಪಾದಲು ಹೋಗಿ ಸೇರ್ಕೊಂಡ್ಬಿಟ್ಟೆ. ಅವರ ತೊಡೆಯಿಂದ ನನ್ನ ಜನ್ಮವಾಯಿತು. ಉತ್ಸಂಗ ನಾರದೋ ಜಜ್ಞೆ ದಕ್ಷೋಂಗುಷ್ಠಾತ ಸ್ವಯಂಭವ ಎಂಬಂತೆ ಅವರ ತೊಡೆಯಿಂದ ನಾನು ಹೊರಬಂದೆ. ಅವನ ಹಿಂದೆ ಜ್ಞಾನ ತುಂಬಿಕೊಂಡಿದೆ. ಕೃಷ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಹೇಳಿದ್ರೆ ನಾನು ಕೈಲಿ ವೀಣೆ ಹಿಡ್ಕೊಂಡು ಅವರ ವೀಣೆಗೆ ಮಹತಿ ಅಂತ ಹೆಸರು, ಮಹತಿ ಎಂಬ ಮಹತ್ವತ್ವಾತ್ಮಕವಾಗಿ ವೀಣೆನ ಹಿಡ್ಕೊಂಡು ಅವರು ಕೃಷ್ಣನ ಗಾನ ಮಾಡೋದು ತೊಳೆದ್ರೆ, ಒಬ್ಬ ವ್ಯಕ್ತಿಯನ್ನು ಬನ್ರಿ ಅಂತ ಕರೆದ್ರೆ ಹೇಗೆ ಅತಿ ವೇಗದಿಂದ ಬರುತ್ತಾನೋ, ಕೃಷ್ಣನ ಬಳಿ ಬರ್ತಾ ಇದ್ದೇನೆ, ಆ ಸಂತೋಷ ಇದೆ ನೋಡಪ್ಪ ಅಂತ. ಕೃಷ್ಣ ಮಹಿಮೆಯಲ್ಲದೆ ಇನ್ಯಾರನ್ನು ನಾವು ಲೋಕದಲ್ಲಿ ಪ್ರಚಾರ ಮಾಡೋಕೆ ಹೊರಳಿ. ನಾನು ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಅಂತ ತನ್ನ ಕಥೆಯನ್ನು ನಾದ್ರೆ ಹೇಳಿಕೊಂಡು ನಿಮ್ಮ ಕೆಲಸಕ್ಕೆ ಸ್ವಸ್ತಿ ವಾಚನ ಹೇಳ್ತೀನಿ ಅಂತ ಮಾಡಿ ಹೊರಟು ಬಂದರು. ಅನಂತರದಲ್ಲಿ ಪ್ರಾಚೀನ ಗರ್ಭಗಳಲ್ಲಿ ಸಂಯತ ಪ್ರಾಣರಾಗಿ ಕುಳಿತುಕೊಂಡಿವರು. ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ತನ್ನ ಸಮಸ್ತ ಇಂದ್ರಿಯಗಳನ್ನು ಕೂಡ ಸಂಯಮಗೊಳಿಸಿ ರಚನೆ ಮಾಡಿದ್ರೆ ಸರಸ್ವತಿ ದೇವಿ ಅವರಿಂದ ತಾನೇ ತಾನಾಗಿ ಶ್ಲೋಕರಚನೆ ಮಾಡಿಸ್ಕೊಂಡ್ಲು. ಈಗ ಬಂತಪ್ಪ ಭಾಗವತ ಎನ್ನುವ ಕಥಾಭಾಗವನ್ನು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿಯೇ ಅವತರಣಕ್ಕಾಗಿ ನಾವು ನೋಡುತ್ತೇವೆ. ದ್ವಿತೀಯ ಸ್ಕಂದದಲ್ಲಿ ಇರುವ ವಿಷಯ ಪ್ರಧಾನವಾಗಿ ಧ್ಯಾನಯೋಗವೇ. ಈ ಧ್ಯಾನಯೋಗವನ್ನು ಉಪದೇಶ ಮಾಡತಕ್ಕವರು ಶುಕಬ್ರಹ್ಮ ಋಷಿ ಪರಿಶುದ್ಧಾದಿನಿ. ಆ ಧ್ಯಾನಯೋಗವನ್ನು ಎರಡು ಭಾಗ ಮಾಡ್ಕೊಳ್ತಾರೆ. ಭಗವಂತನ ವಿರಾಟ್ ರೂಪವನ್ನು ಧ್ಯಾನ ಮಾಡತಕ್ಕದ್ದು, ಇನ್ನೊಂದು ಭಗವಂತ ದಿವ್ಯ ಮಂಗಳಯೋಗವನ್ನು ಹೃದಯದಲ್ಲಿ ಧ್ಯಾನ ಮಾಡತಕ್ಕದ್ದು. ಎರಡು ಕ್ರಮ ಇದೆ. ಒಂದು ಬ್ರಹ್ಮಾಂಡದನ್ನೇ ಭಗವನ್ಮಯವಾಗಿ ಧ್ಯಾನ ಮಾಡತಕ್ಕದ್ದು, ಒಂದು ಪಿಂಡಾಂಡದಲ್ಲಿ ಭಗವಂತನ ಧ್ಯಾನ ಮಾಡತಕ್ಕದ್ದು. ಒಂದು ಮೈಕ್ರೋಕಾಸಮ್, ಒಂದು ಮ್ಯಾಕ್ರೋಕಾಸಮ್. ಮೈಕ್ರೋಕಾಸಮ್ ಪಿಂಡಾಂಡ, ಮ್ಯಾಕ್ರೋಕಾಸಮ್ ಬ್ರಹ್ಮಾಂಡ, ಅದೆಲ್ಲವನ್ನು ಭಗವನ್ಮಯವಾಗಿ ನೋಡತಕ್ಕಂತಹ ಒಂದು ಕ್ರಮ ಹೇಳಿ ಈ ಭಗವಂತ ದಿವ್ಯ ಪಾದಗಳು ಅಂತ ಹೇಳಿದ್ರೆ ಅತಲವಿತಲಾದಿಗಳು ಭಗವಂತನ ಪಾದಕ್ಕೆ ಸಂಬಂಧಪಟ್ಟದ್ದು. ದೊಡ್ಡದು ಕಟಿಯಿಂದ ಕೆಳಗಡೆಗೆ, ಕಟಿಯಿಂದ ಮೇಗಡೆಯಲ್ಲೂ ಕೂಡ ಭೂರಾದಿ ಸಪ್ತಲೋಕಗಳು ಕೊನೆಗೆ ಸತ್ಯಂ ಎಂಬ ಧ್ಯಾನ ಮಾಡಿ ಎಂಬುದಾಗಿ ಪುರುಸೂತದ ಅರ್ಥವನ್ನು ವಿವರಣೆ ಮಾಡತಕ್ಕಂಥ ಶ್ಲೋಕಗಳನ್ನು ನಾವು ಪ್ರಾರಂಭದಲ್ಲಿ ಕಾಣ್ತೇವೆ. ಅಂದರೆ ಅದೇ ಭಗವಂತನನ್ನು ನಿಮ್ಮ ಹೃದಯ ಕ್ರಮದಲ್ಲಿ ಧ್ಯಾನ ಮಾಡಿ, ಭಗವಂತನ ಒಂದೊಂದು ಅವಯವನ್ನು ಚೆನ್ನಾಗಿ ಧ್ಯಾನ ಮಾಡಿ. ಧ್ಯಾನ ಮಾಡೋ ಪ್ರಾರಂಭದಲ್ಲಿ ಬಗೆ ವಿಘ್ನಗಳು ಬರುತ್ತವೆ, ಆ ವಿಘ್ನಗಳಿಗೆ ಹೆದರಬೇಡಿ, ಅದನ್ನು ಎದುರಿಸಿ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಒಂದೊಂದು ಅವಯದಲ್ಲೂ ಮನಸ್ಸು ನೆಟ್ಟು ಪೂರ್ತಿ ಎಲ್ಲ ಅವಯವಗಳಲ್ಲೂ ಮನಸ್ಸು ನೆಟ್ಟಾದ ಬಳಿಕ ಒಡೆಯಿಂದ ಮುಡಿಯೊಡೆಗೆ ಒಮ್ಮೆ ಮಾಡಿ, ಹೀಗಿಂದ ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ, ಪಾದಾದಿಕೆ ಶಾಂತ ಕೇಸಾಗಿ ಪಾ ಅಂತ ಸ್ಮರಣೆ ಮಾಡ್ತಾ ಮಾಡ್ತಾ ಆನಂದ ತುಂಬೋಗ್ಬಿಡುತ್ತೆ ನಿಮಗೆ. ಉಳಿದಿರುವ ಬಂಧನಗಳೆಲ್ಲ ತಾನೇ ಬಿಟ್ಟು ಹೋಗ್ಬಿಡುತ್ತೆ. ಹೀಗೆ ಮಾಡೋದು ಒಳ್ಳೆಯದಾಗತ್ತೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನಮ್ಮ ಅನುಭವ ಆಗಿದೆ. ನೀನು ಹಾಗೆ ಮಾಡು ರಾಜ ಎಂಬುದಾಗಿ ಶಿವಕುಮಾರ ಋಷಿ ಪ್ರಾರಂಭದಲ್ಲಿ ಧ್ಯಾನ ಯೋಗವನ್ನು ಉಪದೇಶ ಮಾಡ್ತಾರೆ. ವಿಷ್ಣುರಾತನಿಗೆ ಬ್ರಹ್ಮರಾತ್ರರು ಅದು ಮುಗಿದ ನಂತರ ಪ್ರಪಂಡ ಸೃಷ್ಟಿ ಹೇಗಾಯಿತು ಗಣನೆ ಮಾಡ್ತಾ ಈ ಭಾಗವತದಲ್ಲಿ ಅಹಮೇವ ಅಸಮೇವ ಅಗ್ರೇ ಸದೈವ ಸೌಮ್ಯ ಧಮಗ್ರ ಆಸೀತ ಎಂಬಂತೆ ಆರಂಭದಲ್ಲಿ ಭಗವಂತ ಒಬ್ಬನೇ ಇದ್ದ. ತನ್ನ ಶರೀರಭೂತವಾದ ಪ್ರಕೃತಿ ಅನುಪುರುಷನಾಗಿದ್ದ. ಅದನ್ನು ವಿಸ್ತಾರಗೊಳಿಸಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡ. ಕೊನೆ ಜಗತ್ತೆಲ್ಲಾಗಿ ಸ್ವಚ್ಛತ್ಯಚ್ಚಾಭವತ್. ಈ ವ್ಯಕ್ತ ಅವ್ಯಕ್ತ ಎರಡು ರೂಪವೂ ಅವನಾಗಿ ಮುಂದುವರೆದ. ಈ ಮಾಡುವಾಗ ತನ್ನ ಸೃಷ್ಟಿ ಕಾರ್ಯವನ್ನು ಅಚ್ಚುಕಟ್ಟಾಗಿ ಅದು ಒಂದೊಂದೇ ಧ್ಯೇಯವಾಗಿ ಇಟ್ಟುಕೊಂಡು ನಡೆಸೋಕ್ಕೋಸ್ಕರವಾಗಿ ತನ್ನ ವಿಭೂತಿಯಾದ ಬ್ರಹ್ಮದೇವನ ಸೃಷ್ಟಿ ಮಾಡಿಕೊಂಡ. ಶ್ರೀ ಭಗವಂತನ ನಾಭಿಕಮಲದಿಂದ ಬ್ರಹ್ಮದೇವರು ಕಾಣಿಸಿಕೊಂಡರು. ಅವರು ಸೃಷ್ಟಿ ಮಾಡೋದಕ್ಕೆ ಯಾವುದನ್ನು ಆಧಾರವಾಗಿ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಸಂಕಲ್ಪ ಮಾಡ್ತಾ ಇರುವಂತೆ ಒಂದು ಕಡೆ ತಿರುಗಿದ್ರು, ಇನ್ನೊಂದು ಕಡೆ ತಿರುಗಿದ್ರು, ಬತ್ಕೊಂಡು ತಿರುಗಿದ್ರು, ಮತ್ತೆ ಮುಂದುಗಡೆ ನೋಡಿದ್ರು. ಈ ನಾಲ್ಕು ಕಡೆ ಪ್ರದಕ್ಷಿಣವಾಗಿ ತಿರುಗುವಾಗ ನಾಲ್ಕು ಮುಖಗಳು ಕಾಣಿಸ್ಕೊಂಡು ನಾಲ್ಕು ವೇದಗಳು ಹೊರಬಂದವು. ಅದನ್ನೇ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಜಗತ್ ಸೃಷ್ಟಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು. ಯಶ ನಿಶ್ವೇಸಿತಂ ವೇದಾಹ ಯೋ ವೇದೇಭ್ಯ ಅಖಿಲಂ ಜಗತ್ ನಿರ್ಮಮೇ ತೊರಟಾಗ ಆ ಯೋಗದಲ್ಲಿ ಪೌಡಿಸಿದ್ದ ಗೋವಿಂದರಾಜನ ದೇಹದಿಂದ ಎರಡು ಬಿಂದುಗಳು ಕಾಣಿಸ್ಕೊಂಡು ಒಂದು ಜೇನಿನಂಥದ್ದು, ಇನ್ನೊಂದು ಕಠಿಣವಾದದ್ದು. ಆ ಬಿಂದುಗಳೇ ಮತುಕೈಟಬ್ರೆಂಬ ಮಹಾರಾಕ್ಷಸರಾಗಿ ಬೆಳೆದು ಬ್ರಹ್ಮದೇವರು ನೋಡ್ತಾ ಇರುವಂತೆಯೇ ಆ ವೇದಗಳನ್ನ ಅಪರಿಸ ಹೊರಟೋಗ್ಬಿಟ್ರು. ಆವ ಬ್ರಹ್ಮದೇವರು ಏನು ಮಾಡಲಿ ನಾನು, ವೇದಾಮೇ ಪರಮಂ ಚಕ್ರು ವೇದಾಮೇ ಪರಮಂತಪ, ನೀನು ಹೇಗೆ ಸೃಷ್ಟಿ ಮಾಡಲಿ ಅಂತ ಕೊರತಾ ಇರುವಾಗಲೇ ಆ ಅನಿರುದ್ಧ ರೂಪಿಯಾದ ಭಗವಂತ ದೇಹದಿಂದ ಕಾಣಿಸಿಕೊಂಡರು. ಇದನ್ನು ಮಹಾಕವಿ ಹೇಳುವಾಗ ಆ ಗೋವಿಂದರಾಜ ರೂಪಿಯಾದ ಭಗವಂತ ನಿದ್ರೆಗೆ ಎರಡು ತಿಗಣೆ ತೊಂದರೆ ಮಾಡ್ತು ಅಂತ, ಆ ತಿಗಣಗಳೇ ಮಧು ಕೈಟಬ ಅಂತ, ಸ್ವಲ್ಪ ತೊಂದರೆ ಮಾಡುತ್ತೆ ಅಷ್ಟೇ ಅದು, ಅದು ಹಿಸುಕಾಕ್ಬಿಡ್ಬೋದು ಆಮೇಲೆ. ಆದದ್ದು ಅದೇನೆ ಆ ಕೆಲಸವನ್ನು ಸ್ವಾಮಿ ಹೈಗಿರೂಪಿಯಾಗಿ ಕಾಣಿಸಿಕೊಂಡು ಅಪಹೃತವಾದ ವೇದಗಳನ್ನು ಮತ್ತೆ ತಂದು, ಪ್ರತ್ಯಾದ ದೇವೈ ಕವಯೇ ಭಿಯಾಜತೆ ತಸ್ಮೈ ನಮಸ್ತೆ ಅವಿತಥ ಈಹಿತಾಯ ಚ ಎಂಬಂತೆ, ವೇದಾನ್ಯುಗಾಂತೆ ತಮಸಾ ತಿರೋಹಿತಾನೆ ರಸಾತಲಾದ್ಯೋ ನೃತುರಂಗ ವಿಗ್ರಹ. ರಸಾತಲಕ್ಕೆ ಇಳಿದು ಮನುಷ್ಯ ಮತ್ತು ಕುದುರೆ ರೂಪದಲ್ಲಿರತಕ್ಕಂಥ ಸ್ವಾಮಿಯಾಗಿ ಬಂದು ತನ್ನ ಪ್ರಣವೋದ್ಗಿತದ ಧ್ವನಿಯನ್ನು ಮಾಡಿದೊಡನೆ ಹಸುರಿಗೆ ಮೋಹ ಉಂಟಾದ. ಇವನೇ ಆ ಭಾರ ಮಾಡಿದಾನೆ ವೇದವನ್ನು ತಮ್ಮಲ್ಲಿ ಕಿತ್ತುಕೊಂಡು ಹೋದ ಎಂಬುದಾಗಿ ಆ ಹಸುರರು ಯುದ್ಧ ಮಾಡಿದಾಗ ಅವರು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ಮತ್ತೆ ಹಿಂದೆ ಕೊಟ್ಟು ವೇದಾಪಹಾರ ಗುರುಪಾತಕ ದೈತ್ಯಪೀಠ ಆದ ಎಂಬುದಾಗಿ ಭಗವದ್ಗೀತೆ ಅವನು ಹೇಳದಂತೆ ಪ್ರಜಾಪತಿಯನ್ನು ಕಾಪಾಡಿದನು ಎನ್ನುವ ವಿವರಣೆಯನ್ನು ಶ್ರೀಮದ್ ಮಹಾಭಾರತದ ಶ್ರೀ ಹೈಗಿರಿ ಉಪಾಖ್ಯಾದಿನ ನಾವು ನೋಡ್ತೇವೆ. ಇದು ಸಂಕ್ಷೇಪವಾಗಿ ಬ್ರಹ್ಮದೇವ ಸೃಷ್ಟಿ ಮಾಡಿ ಹೊರಟ ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ ಅವರಿಗೆ. ಆ ಭಗವಂತ ಅವರಿಗೆ ಶುದ್ಧ ಸತ್ವ ದೃಷ್ಟಿಯನ್ನು ಕೊಟ್ಟು ಸೃಷ್ಟಿ ಮಾಡೋ ಪ್ರೇರಣೆ ಕೊಟ್ಟ ಅಂತ ಹೇಳ್ತಾರೆ. ಏನು ಮಹಾಭಾರತದಲ್ಲಿ ಮಧುಕೈಟಬರು ಅವ್ರ ನಿಗ್ರಹ ಮಾಡಿಲ್ಲ ಹೇಳಿದೆ, ಸತ್ವ ದೃಷ್ಟಿಯನ್ನು ಕೊಟ್ಬಿಟ್ಟ ಅಂತ ಹೇಳಿದೆಯಲ್ಲ ಅಂದರೆ ಎರಡಕ್ಕೂ ಅರ್ಥ ಒಂದೇ. ಇದು ಸಂಕ್ಷೇಪ ವಿಸ್ತಾರ ಹೇಳ್ತಾರೆ. ಆ ಮಧುಕೈಟರು ಅನ್ನೋ ಯಾರಪ್ಪ ಅಂದರೆ ತಮೋಗುಣ ರಜೋಗುಣ. ಮದುವೆ ತಮೋಗುಣ, ಕಟಮೆ ರಜೋಗುಣ. ಅದು ಜ್ಞಾನಕ್ಕೆ ತೊಂದರೆ ಮಾಡುತ್ತೆ. ಬ್ರಹ್ಮದೇವರು ರಜೋಗುಣದ ಮೂರ್ತಿ ಆದ್ದರಿಂದ ರಜೋಗುಣದಲ್ಲೇ ರಜಸ್ ಅಂತ ತಮ್ಮ ನಿಗ್ರಹ ಮಾಡೋಕ್ಕಾಗೋಲ್ಲ. ಅವ ಶುದ್ಧ ಸತ್ವಮೇನಾಗಿರೋ ಸ್ವಾಮಿ ಕಾಣಿಸ್ಕೊಂಡು ಅವಳ ನಿಗ್ರಹ ಆಗುವಂತ ಮಾಡಿ ಭಗವಂತ ಸತ್ವ ಶುದ್ಧಿಯನ್ನು ಉಂಟು ಮಾಡಿ ಮಾಡೋ ಸೃಷ್ಟಿಯನ್ನು ಅಂತ ಸಹಜವಾಗಿ ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿಯನ್ನು ಮಾಡುವಾಗ ಉತ್ಸಂಗ ನಾರದೋಜ್ಞೆ ಮತ್ತು ಮೊಟ್ಟ ಮೊದಲನೇ ಭಗವಂತ ಬ್ರಹ್ಮದೇವರ ಸೃಷ್ಟಿ ಸನಕಸನಾದಿ ನಾಲ್ಕು ಮಂದಿ ಬ್ರಹ್ಮದೇವರು ಮನಸ್ಸು ಬಿತ್ತು. ತಂದೆಯವರೇ ಏನಪ್ಪಣೆ, ಸೃಷ್ಟಿಯನ್ನು ಮುಂದುವರಿಸಿ, ನಾವು ಧ್ಯಾನ ಸಮಾಧಿಯಲ್ಲಿ ಇರುತ್ತೇವೆ, ಸೃಷ್ಟಿ ಪರೇಷೆ ಮಾಡೋದ ಬಿಲುಕುದು ಅಂದ್ಬಿಟ್ರು. ಒಂದು ಕಡೆ ಸಂತೋಷ ಎಂಥ ಜ್ಞಾನ ಇಷ್ಟು ಇವರು ಅಂತ, ಮತ್ತೊಂದು ಕಡೆ ನನ್ನ ಮಾತು ವಿರೋಧಿಸಲ್ಲ ಇವರು, ಒಂದು ಕೋಪ ಸೇರಿಕೊಂಡಿದೆ. ಆ ಜ್ಞಾನ ಅಂದ್ರೆ ಸಂತೋಷ ಸೇರಿಕೊಂಡಿದೆ. ಎರಡೂ ಸೇರಿರುವಾಗ ಆ ಬ್ರಹ್ಮದೇವರ ಹಣೆಯಿಂದ ಅವತಾರವಾಯಿತು ಮಹಾದೇವ ಮಹಾರುದ್ರದೇವ. ಜ್ಞಾನ ಸ್ವರೂಪನೂ ಆಗಿದ್ದಾನೆ ಅವನು, ಜ್ಞಾನಮಯನೂ ಆಗಿದ್ದಾನೆ, ಅದು ರೌದ್ರಭಾವವೂ ಸೇರಿಕೊಂಡಿದೆ. ಸೃಷ್ಟಿ ಮಾಡು ಅಂದರೆ ತಥಾಸ್ತು ಅಂತ ತನ್ನಂತೆ ಇರತಕ್ಕಂಥ ಘೋರ ರೂಪಿಗಳಾದ ರುಂಡಮಾಲೆಯನ್ನು ಹಾಕಿಕೊಂಡಿರ್ತಕ್ಕಂಥ ತಿಚುಗುತಾಯಿಗಳಾಗಿ ಎಲ್ಲ ಸಂಹಾರ ಮಾಡಿಕೋಸ್ಕರವಾಗಿ ಹೊಟ್ಟಿರ್ತಕ್ಕಂಥ ಸಾವಿರಾರು ಮಂದಿಯನ್ನು ಸೃಷ್ಟಿ ಮಾಡಿಬಿಟ್ರಂತೆ ಅವರು. ಆ ಬ್ರಹ್ಮದೇವರು ಸೃಷ್ಟಿ ಸಾಕು, ನೀವೆಲ್ಲ ತಪಸ್ಸು ಮಾಡ್ತಾ ಇರಿ, ಮಹಾಪಳಿಯ ಕಾಲದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಅಂತೇಳಿ ನಿಲ್ಲಿಸ್ಬಿಟ್ರು. ಮೊದಲು ಪೂರ್ವೇಶವಾಗಿ ಪೂರ್ವಜಾಹ ಅಂತ ಸನಕಾದಿಗಳನ್ನು ಕರೀತಾರೆ, ಹೇಗೆ ಹಿಂದಿನವರು ಹಿಂದವರು ಅವರು ಈ ಸೃಷ್ಟಿ. ಅನಂತರದಲ್ಲಿ ಅವರು ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಲ, ಪೂರ್ಣ ಪ್ರಜಾಪತಿ ಶುದ್ಧ ಪ್ರಜಾಪತಿ ಆದಿ ಪ್ರಜಾಪತಿ ಬ್ರಹ್ಮದೇವರೇನೆ. ಅವನ ಅಂಶಗಳಾಗಿ ಕಶ್ಯಪ ಮರೀಚಿ ಮುದ್ದ ಕಶ್ಯಪ ಅಲ್ಲ ಮರೀಚಿ ಭೃಗು ಅಂಗಿರಾಹ ಮುಂತಾದ ಏಳು ಮಂದಿ ಋಷಿಗಳು ಸೃಷ್ಟಿ ಬಂದರು. ಸೃಷ್ಟಿಯನ್ನು ಮುಂದುವರಿಸಿದರೆ ಅವರಲ್ಲಿ ದಕ್ಷ ಪ್ರಜಾಪತಿ ಬಹಳ ಪ್ರಾಧಾನ್ಯವನ್ನು ಪಡೆದವನು, ತುಂಬ ದಕ್ಷ ಅವನು. ಸೃಷ್ಟಿಯನ್ನು ಮುಂದುವರಿಸುವ ವಿಷಯದಲ್ಲಿ ತುಂಬ ದಕ್ಷ ಅವನು ಅಂತ ಎಲ್ಲರೂ ಅವನಿಗೆ ಪ್ರಮಾಣ ಪತ್ರ ಕೊಡ್ತಕ್ಕವರೇನೆ. ಉಳಿದ ಋಷಿಗಳು ಮಾಡೋ ಸೃಷ್ಟಿಗೂ ಅವನ ಸೃಷ್ಟಿಗೂ ವ್ಯತ್ಯಾಸ ಏನು ಅಂದರೆ, ಅದಕ್ಕಿಂತೆ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಕಣ್ಣಿಂದೊಬ್ಬನ ಮಾಡಿದ್ರು, ಅಲ್ಲಿಗೆ ನಿಂತೋಯ್ತು ಮೂಗಿಂದೊಬ್ಬನ, ಈ ಒಂದೊಂದಿನ ಒಬ್ಬನ ಸೃಷ್ಟಿ ಮಾಡಿ ಮಾಡಿ ಎಷ್ಟೊಂದು ಸೃಷ್ಟಿ ಮಾಡೋಕ್ಕಾಗುತ್ತೆ. ಹೀಗೆ ಈ ದಕ್ಷ ಇದಾನಲ್ಲ ಒಂದು ಪ್ಲ್ಯಾನ್ ಮಾಡಿದಂತೆ, ಈ ಒಂದೊಂದಿನ ಒಬ್ಬನ ಸೃಷ್ಟಿ ಮಾಡಬಾರ್ದು, ಸ್ತ್ರೀ ಪುರುಷ ಮಿಥುನನ ಸೃಷ್ಟಿ ಮಾಡಿಬಿಟ್ಟು ಅವರಿಬ್ಬರ ಸಂಯೋಗಕ್ಕೆ ಸೃಷ್ಟಿನ ಮುಂದುವರೆಸೋ ಶಕ್ತಿ ಕೊಟ್ಬಿಟ್ರೆ ಮೆಷಿನ್ ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟು. ಈ ರೀತಿಯ ಒಂದು ವೈಜ್ಞಾನಿಕವಾದ ಸೃಷ್ಟಿ ಕ್ರಮ ಮುಂದೆ ತಂದು ಆ ಕಾರ್ಯದತ್ತಿ ದಕ್ಷಿಣ ಆಗಿರೋದನ್ನ ದಕ್ಷ ಪ್ರಜಾಪತಿ ಅಂತ ಹೆಸರು ಕೊಟ್ಟರು. ಎಲ್ಲರೂ ಗೌರವಸೋಕ್ಷ ಮಾಡಿದ್ರು. ಬ್ರಹ್ಮದೇವರು ಅವರನ್ನ ಪ್ರಜಾಪತಿಗಳಿಗೆಲ್ಲ ಅಧಿಪತಿಯನ್ನ ಮಾಡಿದ್ರು. ಮುಂದೆ ದಕ್ಷಿಣದ ಕಥೆ ಬರುತ್ತೆ, ಇವಾಗ ಸ್ವಲ್ಪ ಮುಂದುವರಿಸ್ತೀನಿ ಕತೆ ಬಂದಿರೋದ್ರಿಂದ. ದಕ್ಷ ಪ್ರಜಾಪತಿಗೆ ಪ್ರಜಾಪತಿಗಳ ಮೂರ್ಧನ್ಯನಾಗಿ ಪಟ್ಟಾಭಿಷೇಕ ಆದ ಬಳಿಕ ತಲೆ ತಿರುಗಿತು. ಪವರ್ ಕರಪ್ಟ್ಸ್, ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ. ಆ ದಕ್ಷ ಪ್ರಜಾಪತಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ. ಆ ಹೆಣ್ಣು ಮಕ್ಕಳಲ್ಲಿ ಸತೀದೇವಿ ಎನ್ನುವಳೊಬ್ಬಳು, ಅವಳನ್ನ ರುದ್ರ ಮಹಾದೇವರಿಗೆ ವಿವಾಹ ಮಾಡಿಕೊಟ್ಟ. ಆ ವಿವಾಹ ಅನುರೂಪವಾದ ದಾಂಪತ್ಯ. ಪ್ರಪಂಚದ ಷಟ್ಕುನ್ಮಗ ಲಾಸ್ಯಕಾಯಿ ಸಮಸ್ತ ಸಂಹಾರಕ ತಾಂಡವಾಯ, ತುಂಬ ಶೋಭಿಸ್ತಾ ಇತ್ತು. ಆದರೆ ಯಾವುದೋ ಒಂದು ಸಭೆಯಲ್ಲಿ ಬ್ರಹ್ಮದೇವರು ಮುಂತಾದ ಕುಳಿತಿರುವಾಗ ದಕ್ಷ ಪ್ರಜಾಪತಿ ಬಂದಾಗ ಎಲ್ಲರೂ ಎದ್ದು ನಿಂತುಕೊಂಡು ಗೌರವಿಸಿದಂತೆ ಅವರನ್ನು. ಏಕೆಂದರೆ ಅವನ ಹೆಣ್ಣುಮಕ್ಕಳೇ ಉತ್ತರ ಬಹುಮಂದಿ ಇತರ ಪ್ರಜಾಪತಿಗಳಿಗೆ ಹೆಂಡತಿಯರು. ಇತರ ಪ್ರಜಾಪತಿಗಳ ಮೌನ ಆಗಬೇಕು ಅವನು, ದಕ್ಷ ಪ್ರಜಾಪತಿ. ಎಲ್ಲರೂ ಎದ್ದು ಗೌರವಿಸ್ರು, ದೇವತೆಗಳು ಗೌರವಿಸ್ರು, ಇಷ್ಟೆಲ್ಲ ಗೌರವಿಸ್ರು ಕೂಡ ರುದ್ರ ಎದ್ದು ಗೌರವಿಸಲಿಲ್ಲ ಅಂತ ಅನ್ಕೊಂಡ. ಅವನು ಗೌರವಿಸಿದ್ದು ಗೊತ್ತಾಗಲಿಲ್ಲ ಇಲ್ಲಿ ಅಷ್ಟೇ. ಲೋಕಾರೂಢ ಗೌರವಿಸೋ ತೋರಿಸ್ದ ಅವನು, ಇವನಿಗೆ ಗೊತ್ತಾಗಲಿಲ್ಲ ಅದು. ಕೊನೆಯ ಖಂಡಾಬಟ್ಟೆ ಶಿವನನ್ನು ಬೈಯೋದು, ಅವನು ಸ್ಮಶಾನ ಮಾಡಿಸಿ ಸಂಧ್ಯಾ ಕಾರ್ಯ ಮಾಡೋದಿಲ್ಲ, ಭೂತ ವಿವಾಹ ಮಾಡ್ಕೊಳ್ತಾನೆ, ಶುದ್ಧ ಪಾಷಂಡಿ ಹಾಗೆ ಹೀಗೆ ಅಂತ ತಂದೆ ಬೈಯತಕ್ಕಂಥ ಸಾಮರ್ಥ್ಯ ಎಷ್ಟಿದೆಯೋ, ವಿತ್ ಆಲ್ ದಿ ರೆಟರಿಕ್ ಕಟ್ ಈಸ್ ಕಮ್ಯಾಂಡ್ ಬೈಯು ಮಾಡಿ ನಿಂದೆ ಮಾಡೋದೇ ಕೆಲಸ. ಅವ್ರ ಕಡೆ ಎಲ್ಲ ಶಿವನಿಂದೆ, ಅವ್ರ ಕಡೆಯೆಲ್ಲ ಶಿವನಿಂದೆ. ಅವನು ದೊಡ್ಡ ಯಜ್ಞವನ್ನು ಮಾಡಿದ, ಕನಕಲಾ ಅಂತ ಕರೀದ್ರೆ ಆ ಕ್ಷೇತ್ರವನ್ನು. ಈ ಹರಿದ್ವಾರ ಅಲ್ಲಿ ಆ ಜಾಗದಲ್ಲಿ ಮೇಲ್ಗಡೆ ಸಿಕ್ಕಂಥ ಜಾಗ ಅದು, ದಕ್ಷಿಣ ಯಜ್ಞ ಮಾಡಿದ ಜಾಗ ಅಂತ ಹೇಳ್ತಾರೆ ಅದನ್ನು. ಯಜ್ಞವನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾನೆ ಅವನು. ಆ ಯಜ್ಞಕ್ಕೆ ದೇವತೆಗಳೆಲ್ಲರೂ ಕೂಡ ಪದ್ಯ ಸಮೇತರಾಗಿ ತಮ್ಮ ತಮ್ಮ ವಿಮಾನಗಳಿಗೆ ಉಳಿತು ಹೋಗ್ತಾ ಇದ್ದಾರೆ. ಸತ್ಯದೇವಿ ಕುತೂಹಲದಿಂದ ಹೊರಗೆ ನೋಡಿ, ಏನು ಈ ಕೋಲಾಹಲ ಆಗ್ತಾ ಇದ್ದೀರ ಅಂತ ಹೊರಗೆ ವಿಚಾರಿಸಿ, ಏನಿದು, ಏನು ನಿನಗೆ ಗೊತ್ತಿಲ್ವೇ ನಿಮ್ಮ ತಂದೆ ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಇವರಿಗೆ ಇನ್ವಿಟೇಷನ್ ಇಲ್ಲ. ಆವಾಗ ಬಂದು ನೋಡಿ, ಯಜ್ಞಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ತಂದೆ ಯಜ್ಞ ಮಾಡ್ತಾ ಇದ್ದಾನೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಮಾತಾ ಇದ್ದೀವಿ ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಬೋದು, ಆದರೆ ನಮಗೆ ಆಹ್ವಾನ ಬಂದಿಲ್ಲ, ನಾವು ಹೋಗಬಾರ್ದು. ಆದರೆ ಶಿವನಿಗೆ ಗೊತ್ತಿಲ್ಲದಿರೋ ಕೊಟೆಯನ್ನು ಹೇಳ್ಕೊಳ್ತಾಳೆ ಇವರು, ಗೊತ್ತಿಲ್ಲ ಇವನಿಗೆ. ಅನಾಹುತ ಅಪ್ಯಭಿಯಂತಿ ಅಧ್ವರೇ, ಯಜ್ಞ ಕಾರ್ಯಗಳಲ್ಲಿ ಯಾರು ಇನ್ವಿಟೇಷನ್ ಕೊಡಬೇಕಾಗಿಲ್ಲ. ದೇವ್ರಿಗೆ ಪೂಜೆ ಆಗ್ತಾ ಇದೆ, ಪರಕಾಲ ಮಾಡಿದ್ರೆ ದೇವ್ರಿಗೆ ದೊಡ್ಡ ಪೂಜೆ ಆಗ್ತಾ ಇದೆ ಅಂತ ಹೇಳಿದ್ರೆ ದೇವ್ರ ದರ್ಶನ ಯಾರ ಯಾರು ಬೇಕಾದ್ರೂ ಹೋಗೋ, ಅದಕ್ಕೆ ಇನ್ವಿಟೇಷನ್ ಕೊಡಬೇಕು ನಿಮಗೆ, ಪೂಜಾ ಕಾರ್ಯ ದೊಡ್ಡ ಯಜ್ಞ ಅಲ್ವೇ. ಅಂಥ ಯಜ್ಞಗಳಿಗೆ ಕರೆಯದೇ ಹೋಗಬೇಕು. ಅವರು ಕರೆ ಕಳಿಸ್ಬೋದು, ಕಳಿಸ್ಕೊಡು ಅಂತ ಅರ್ಥ ಅಲ್ಲ, ಕಳಿಸದೆ ಹೋದರೂ ಇದೇ ಇದೆ ಅಂತ ದೊಡ್ಡ ಯಜ್ಞ ಮಾಡ್ತಿರುವಾಗ ಆಹ್ವಾನ ಇಲ್ಲದೇ ಇದ್ದರೂ ನಾವು ಹೋಗಬೇಕಾಗಿದೆ, ಹೋಗೋಣ. ಕೊಟೇಶನ್ ಸರಿಯಾಗಿದೆ, ಆದರೆ ಪ್ರಕೃತ ಸರಿಯಾಗಿಲ್ಲ ಕ್ರಮ. ಅವನು ಮಾಡಿರೋ ದ್ವೇಷದಿಂದಲೇ ತಿರಸ್ಕಾರದಿಂದ ಮಾಡಿದ ಅವನು, ಹೋಗ್ಕೂಡ್ದು. ಸರಿ, ಸತೀದೇವಿ ತನ್ನ ಇಚ್ಛೆ ವಿರುದ್ಧವಾದ ಕೆಲಸ ನಡೆದೋಯ್ತಲ್ಲ, ಕೋಪದಿಂದ ಆತ್ಮಾತಳಾಗಿ ನಾನು ಹೊರಟುಬಿಡ್ತೇನೆ, ನಾನಾಗಿ ಏಕಾಗಿ. ಮಹಾದೇವಿ ಈ ಹೊರತಾ ಇದ್ದಾಳೆ ಎಂಬುದಾಗಿ ನಂದಿ, ಭೃಂಗಿ, ಮಣಿಭದ್ರ ಮುಂತಾದ ಅವನ ಸೇವೆಗಳೆಲ್ಲರೂ ಕೂಡ ಅವನ ಮುಂದೆ ಹೋಗಿ, ನಂದಿ ಬಂದು ಅವನ ಹೆಗಲ ಮೇಲೆ ಕೂರಿಸ್ಕೊಂಡ, ಉಳಿದವರು ಅವನ ಮುಂದೆ ಪರಾಕ್ ಹೇಳ್ಕೊಂಡು ಹೋಗ್ತಾ ಇದ್ರು. ಹೀಗೆ ಮಾಡಿ ಶಿವನ ಅನುಮತಿ ಇಲ್ಲದೆ, ಶಿವನ ಸಾನ್ನಿಧ್ಯವಿಲ್ಲದೆ ತಾನೊಬ್ಬಳೇ ಹೊರಟೋಗ್ಬಿಡ್ಲು ಯಜ್ಞಕ್ಕೆ. ದೊಡ್ಡ ಯಜ್ಞ ನಡೀತಾ ಇದೆ. ಹೋದ ತಾಯಿ ಓಬ್ಬ ಅಮ್ಮ ಕೂತ್ಕೊಂಡ್ ಮಾತನಾಡಿದ್ರು ಕೂಡ ತಂದೆಯಾಗಿರೋ ದಕ್ಷ ಕೊಣ್ಣೆತ್ತಿ ನೋಡಿಲ್ವಂತೆ ಇವಳನ್ನು. ಮೆತ್ತಿಬೀರಿದ ಕೋಪ ಬಂದು ಸತಿಯು ನನ್ನ ಪತಿಯ ವಿಷಯದಲ್ಲಿ ಯಾವ ಸದಾ ಜ್ಞಾನಾನಂದ ಸ್ವರೂಪನಾಗಿದ್ದಾನೆಯೋ ಎಲ್ಲ ಕರ್ಮಗಳ ಫಲವಾಗಿರ್ತಕ್ಕಂಥ ಜ್ಞಾನವೇ ಮೂರ್ತಿ ಮತ್ತಾಗಿ ಅವನು ಮಾಡ್ತಾನೋ ಅಂಥವನು ಗೌರವ ಕೊಡದೆ ತಿರಸ್ಕಾರ ಮಾಡ್ತಿದೀಯೇ. ಏತಡು ಎಲ್ರಿಗೂ ಹವಿರ್ಭಾಗವನ್ನು ಕೊಟ್ಟು ನನ್ನ ಪತಿಯ ಕೂಡ ಹವಿರ್ಭಾಗವನ್ನು ಮಾತ್ರ ಬೇಕು ಬೇಕು ನಿಲ್ಲಿಸಿದೆ. ನೀನು ಇಂಥ ಅಪಚಾರ ಮಾಡಿದೆಯೇ? ನಿನ್ನಂಥ ಅವಳ ಪುತ್ರಿಯ ಹುಟ್ಟಿದಕ್ಕೋಸ್ಕರ ನನಗೆ ಧಿಕ್ಕಾರ. ನನ್ನ ಆತ್ಮ ಶಿವನ ಸೇರಿದ್ದು, ಅದನ್ನು ದೇಹ ನಿನಗೆ ಕೊಟ್ಟಿದ್ದೆ, ಈ ದೇಹ ನೀವು ಇಷ್ಟಪಡಲ್ಲ ಅಂದಾಗಿ ಎಲ್ಲರೂ ನೋಡ್ತಾ ಇರುವಂತೆ ಆ ಯಜ್ಞಾಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗವನ್ನು ಮಾಡ್ಬೇಕು. ಎಲ್ಲೂ ಹಾಕಾರ ಆ ಶಿವನ ಕೂಡ ನಿದ್ರೆ ಮಾಡ್ತಾ ಇದ್ದಾಗ ಕೆಲವು ದೇವತೆಗಳು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರಂತೆ, ಕೆಲವು ಋಷಿಗಳು. ಅದರಲ್ಲಿ ಭೃಗುಮ ಋಷಿ ಗಡ್ಡದ ಮೇಲೆ ತುಂಬ ಇಷ್ಟವಂತೆ ಅವರಿಗೆ. ತಮ್ಮ ಗಡ್ಡವನ್ನು ಕುಣಿಸ್ತಾ ಶಿವನಂದಿಯನ್ನು ಅವರು ಅಭಿನಂದನೆ ಮಾಡ್ತಾ ಇದ್ರಂತೆ. ದೇವತೆಗಳಲ್ಲಿ ಪುಷ ಎನ್ನುವನು, ಭಗ ಎನ್ನುವನು ಅವರು ಕಣ್ಣನ್ನ ಸನ್ನೆಯನ್ನು ಮಾಡೋ ಮೂಲಕವಾಗಿ, ಇನ್ನೊಬ್ಬ ಹೊಲಿಕಿರಿಯೋ ಮೂಲಕವಾಗಿ ಅದನ್ನು ಅಭಿನಂದನೆ ಮಾಡ್ತಾ ಇದ್ದಂತೆ. ಇರಲಿ, ಸತೀದೇವಿ ಈ ದೇಹ ತ್ಯಾಗ ಮಾಡಿರೋ ಸಮಾಚಾರ ಶಿವನಿಗೆ ಮುಟ್ಟಿತು. ಒಡನೆ ಪಡೆಯ ಕಾಲದ ರುದ್ರನು ತನ್ನ ಮಹಾಪಡೆ ಕಾಲದ ಕೂರನ್ನು ತತ್ಕಾಲದಲ್ಲಿ ತಂದುಕೊಂಡು ತನ್ನ ಜಡೆಯ ಕೂಲನ್ನು ಕೆಳಗೆ ಹಾಕಲಾಗಿ ಕಾಣಿಸಿಕೊಂಡ ಸಹಸ್ರಬಾಹವಾದ ವೀರಭದ್ರ, ಶಿವನ ಅಪರಾವತಾರವಾದ ವೀರಭದ್ರ. ಏನಪ್ಪಣೆ ಪ್ರಭು, ಆ ದಕ್ಷಿಣೆಯಾಗಿ ಒಂದು ಧ್ವಂಸ ಮಾಡಿ ಬಾ. ಅಲ್ಲೆಲ್ಲ ಋಷಿಗಳು ಇದ್ದಾರೆ, ಅವರೆಲ್ಲ ಶಾಪ ಕೊಟ್ಬಿಡ್ತಾರೆ. ಋಷಿಗಳ ಶಾಪ ಯಾವ ನಿನಗೆ ಹೊಂಟುವುದಿಲ್ಲ, ಹೋಗಿಡು ಹೊರಡು ಮುಗಿಯಿತು. ತನ್ನ ಜೊತೆಯಲ್ಲಿ ಉಳಿದ ಭೂತಗಳನ್ನು ಪಿಶಾಚಗಳನ್ನು ಧ್ವಂಸಕಾರಕಾಶ ಎಲ್ಲವನ್ನು ಜೊತೆ ಕರ್ಕೊಂಡು ಒಳಗೆ ನುಗ್ಗದ ಯಜ್ಞನ ಪೂರ್ತಿ ಧ್ವಂಸ ಮಾಡ್ತಾ ಇದ್ದ. ಆವಾಗ ಭೃಗು ಮಹರ್ಷಿ ಯಾವುದೋ ಒಂದು ಹೋಮವನ್ನು ಮಾಡಿ ಋಭುಗಳು ಎನ್ನುವ ದೇವತೆ ಸೃಷ್ಟಿ ಮಾಡಲ. ಅವರು ಶಿವಗಣಗಳನ್ನು ಎದೆಸ್ತರು. ಆದರೂ ಕೂಡ ಶಿವನ ತೇಜಸ್ಸಿನ ಸಂಪನ್ನ ಆಗಿರ್ತಕ್ಕಂಥ ವೀರಭದ್ರ ಯಜ್ಞನ ಪೂರ್ತಿ ಧ್ವಂಸ ಮಾಡಿಬಿಟ್ಟು ಆ ಭೃಗು ಮಹರ್ಷಿಯ ಗಡ್ಡವನ್ನು ಬೋಳಿಸ್ದ, ಆ ಪೂಷಣ ಹಲ್ಲುಗಳನ್ನು ಕಿತ್ತಾಕದ. ಪೂಷದಂತ ಭೇದೆ ನಮಃ ಅಂತ ಶಿವನ ಅಷ್ಟೋತ್ತರಲ್ಲಿ ಬರುತ್ತೆ. ಕೊನೆಗೆ ಆ ದಕ್ಷಿಣ ಮಾತ್ರ ಏನು ಮಾಡೋ ಕಾಲದಂತೆ ಅವನಿಗೆ ಅಂತ ಶಕ್ತಿ ಸಂಪನ್ನ. ಅವನ ಕೈ ಕತ್ತಿರಲಿ, ಏನು ಮಾಡೋದು ಕೂಡ ಅವನ ಜೀವ ಹೋದಿವಂತೆ. ಕೊನೆಗೆ ಅವನ ತಲೆಯನ್ನು ತಿಳಿಸಿ ಅದನ್ನು ಯಜ್ಞಕ್ಕೆ ಹಾಕ್ಬಿಟ್ಟ, ಉಂಡಕ್ಕೆ ಹಾಕ್ಬಿಟ್ಟ, ಮಾಡಿ ಭೀಕರವಾದ ನರತನವನ್ನು ಮಾಡಿ ಯಜ್ಞ ಒಂದು ಧ್ವಂಸ ಮಾಡಿ ಹೋದ ಕೆಲಸ ಆಯಿತು ಸ್ವಾಮಿ. ಇದು ವೀರಭದ್ರರು ಮಾಡಿದ ಕೆಲಸ. ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ ಘಟನೆ ಒಂದು ಹೇಳ್ತೀವಿ. ಈ ಕೋಲಾರ ಕರ್ನಾಟಕದ ಬಾರ್ಡರ್ನಲ್ಲಿ ಲೇಪಾಕ್ಷಿ ಅಂತ ಒಂದು ಊರಿದೆ. ಅಲ್ಲೊಂದು ವೀರಭದ್ರನ ದೇವಸ್ಥಾನ ಹೊರಟಿದೆ. ಆ ವೀರ ದೇವಸ್ಥಾನದ ಒಳಗಡೆಯಲ್ಲೇ ಒಂದು ರಾಮದೇವರ ದೇವಸ್ಥಾನವೂ ಇದೆ. ರಾಮದೇವರ ಸ್ಥಾನ ಪ್ರಾಚೀನ, ವೀರಭದ್ರ ದೇವಸ್ಥಾನ ಇತ್ತೀಚೆಗೆ ಕಟ್ಟಿದ್ದಾದರೂ ಕೂಡ ಆ ದೇವರ ಭಕ್ತರು ತುಂಬ ಜನ ಇದ್ದಾರೆ. ಅವನು ಗ್ರಾಮದೇವತೆ ಅಂತ ವೀರಭದ್ರ ಪೂಜೆ ಮಾಡ್ತಾರೆ. ಆ ಸಂಪತ್ತುಗಳು, ಐಶ್ವರ್ಯ, ಕಿಲತೆಗಳು, ಆಭರಣಗಳು ಎಲ್ಲವೂ ಕೂಡ ತುಂಬ ಹೆಚ್ಚಾಗಿರ್ತಕ್ಕಂಥ ವೀರಭದ್ರ ಮೂರ್ತಿಗೆ. ಅದು ಗ್ರಾಮ ನೋಡ್ತಾ ಇರೋದಕ್ಕೆ ವಿರುದ್ಧವಾದ ದೇವಸ್ಥ ನೋಡ್ತಾ ಇದೆ. ವೀರಭದ್ರ ಹಾಗೆ ಇರಬೇಕು, ಊರು ಹೊರಗಡೆ ಇರಬೇಕು ದೇವಸ್ಥಾನ. ಆ ದೇವಸ್ಥಾನ ಹೋದೆ ನಾನು. ದೇವಸ್ಥಾನ ವೀರಭದ್ರ ನೋಡಿಕೊಂಡು ಹಾಗೆ ರಾಮದೇವದಾನ ಹೋಗಿ ಬಂದೆ. ಆ ರಾಮದೇವ ದೇವಸ್ಥಾನಕ್ಕೆ ಇಷ್ಟು ಹಣ ಇದೆ ಆದರೂ ಕೂಡ ಹಳೇ ಕಾಲದ ಹಣ ಇದೆಯಲ್ಲ, ಆಭರಣಗಳು ಚಿಲ್ಲತ್ತುಗಳು ತುಂಬ ಜಾಸ್ತಿ ಇದೆ ರಾಮದೇವ ದೇವಸ್ಥಾನಕ್ಕೆ. ಅದು ಪೂಜೆ ಮಾಡ್ತಿದ್ದವನು ಈ ಸಮಸ್ಪಾಳೆ ಆಗಮಿಕರದ ಒಬ್ಬ. ನಾವು ನೋಡಿದ ತಕ್ಷಣ ಎದುಗಳು ದೇವರ ದರ್ಶನಕ್ಕೆಲ್ಲ ಇಲ್ಲಿ ಮಾಡಿಸ ಅಂತ ಹೊರಟು ಮಾಡಿಸ್ಕೊಟ್ಟ. ಆಮೇಲೆ ಅವನ ಕಿಡ್ನಿ ಇದು ಇಷ್ಟೆಲ್ಲ ಆಭರಣಗಳೆಲ್ಲ ಇಲ್ಲಿದೆ, ಹಳೆಯ ಆಭರಣಗಳು, ಬಹಳ ಬೆಲೆ ಬಾಳೋ ಆಭರಣಗಳು, ಇದ್ರ ಮಾಡಿಸ್ಕೊಟ್ಟಿದ್ದಲ್ಲ ಅದು. ಅಲ್ಲಿ ಹೊಸದ ಮಾಡೋದು ತುಂಬ ಜಾಸ್ತಿ ಇದೆ, ಇಲ್ಲಿ ಹಳೆ ಆಭರಣಗಳ ತುಂಬ ಜಾಸ್ತಿ ಬರುತ್ತೆ, ಏನು ಕಾರಣ ಇದಕ್ಕೆ ಅಂದರೆ, ಸ್ವಾಮಿಗಳೇ ಎರಡೂ ಇತ್ತು ಆ ಕಾಲದ ಹಳೆ ಕಾಲದಲ್ಲೂ ಕೂಡ. ಈ ಎಂಡೋಮೆಂಟ್ ಕಮಿಷನ್ ಅಂತ ಕರೀತಾ ಇರೋದು ಇವಾಗ, ಆ ಕಮಿಷನ್ಗಳೆಲ್ಲ ಯುರೋಪಿಯನ್ ಆಫೀಸರ್ಗಳಾಗಿದ್ರು. ಆವಾಗ ಒಬ್ಬ ಯುರೋಪಿಯನ್ ಆಫೀಸ್ ಎಂಡೋಮೆಂಟ್ ಕಮಿಷನ್ ದೇವಸ್ಥಾನ ಬಂದ, ದೇವಸ್ಥಾನ ಹಣ ಮನೆ ಸ್ಯಾಂಕ್ಷನ್ ಮಾಡಬೇಕು. ಬಂದ ತಕ್ಷಣ ವೀರಭದ್ರನ್ ನೋಡ್ದ, ವೀರಭದ್ರನ ಕೈಯಲ್ಲಿ ತ್ರಿಶೂಲ ಇದೆ. ಆ ತ್ರಿಶೂಲಕ್ಕೆ ದಕ್ಷ ಪ್ರಜಾಪತಿಯ ತಲೆ ಬುಡ ಸೇರ್ಕೊಂಡಿದೆ. ನೋಡಿದ ತಕ್ಷಣ ಅವನಿಗೆ, ವಾಟ್ ಈಸ್ ಗಾಡ್? ದಟ್ ಈಸ್ ವೀರಭದ್ರ. ದಟ್ ಸ್ಕಲ್ ದೇರ್, ವಾಟ್ ಈಸ್ ಇಟ್? ಇಟ್ ಈಸ್ ವೀರಭದ್ರ ಸ್ಕಲ್, ರಾದರ್ ದಕ್ಷ ಪ್ರಜಾಪತಿ ಸ್ಕಲ್, ಟೇಕಿಂಗ್ ಟು ದಿ ಟ್ರೈನ್. ಈಸ್ ಇಟ್ ಸೋ? ಹಿ ಇಸ್ ಎ ಮರ್ಡರರ್, ಐ ವೋಂಟ್ ಸ್ಯಾಂಕ್ಷನ್ ಎನಿ ಮನಿ ಟು ಯು. ಅಲ್ಲಿಂದ ರಾಮದೇವ ದೇವಸ್ಥಾನಕ್ಕೆ ಬಂದ. ಬಂದ ತಕ್ಷಣ, ವಾಟ್ ಈಸ್ ಗಾಡ್? ದಟ್ ಈಸ್ ಶ್ರೀರಾಮಚಂದ್ರ. ವಾಟ್ ಆರ್ ಹಿಸ್ ಆಸ್ಪೈರ್ಸ್? ದೇರ್ ಇಸ್ ಎ ಡೆಮನ್ ಹೂ ಹ್ಯಾಸ್ ಎನ್ ಐಸೋಲ್ ಟು ದಿ ಹೋಲ್ ವರ್ಲ್ಡ್. ಶ್ರೀರಾಮ ಗಾಟ್ ರಿಡ್ ಆಫ್ ಹಿಮ್. ಈಸ್ ಇಟ್ ಸೋ? ಹಿ ಈಸ್ ಎ ಗುಡ್ ಮ್ಯಾನ್, ಐ ಸ್ಯಾಂಕ್ಷನ್ ಮನಿ ಟು ಹಿಮ್ ಪ್ರೊಫ್ಯೂಸ್ಲಿ. ಇದು ಘಟನೆ, ಕಥೆ ಅಲ್ಲ, ಕಲ್ಪಿತ ಕಥೆ ಅಲ್ಲ ಇದು. ಇಲ್ಲ, ಅವ್ರು ಮಾಡ್ತಿರೋ ವಿಷಯ ಏನು ಅಂದರೆ, ಈ ವೀರಭದ್ರನಾಗಲಿ ರಾಮದೇವರಾಗಲಿ ಯಾವರು ಕೂಡ ಈ ಪ್ರಪಂಚದಲ್ಲ, ದಿವ್ಯಶಕ್ತಿಗಳೆಲ್ಲ ಇನ್ಯಾವುದೋ ಪ್ರಪಂಚ ಸೇರಿದವರು. ಅಲ್ಲಿ ಯಾರನ್ನು ಕೊಂದಿದ್ದೆ ಅವನು ವೀರಭದ್ರ ಅಂದರೆ ಸ್ಥಿರತಿಗಳಿಗೋಸ್ಕರ ಕೊಂಡಿಲ್ಲ, ಅವನು ಅಶಾಸ್ತ್ರೀಯವಾಗಿ ಕೆಲಸ ಮಾಡಿದ್ದಾನೆ. ಯಜ್ಞ ಮಾಡಿದ ಸರಿ, ಯಜ್ಞದೇ ಪ್ರತಿಯೊಂದು ದೇವತೆಗೂ ಆಯಾ ಆವಿರ್ಭವ ಕೊಡಬೇಕು. ಹೃದಯದೇವತರು ಕೂಡ ಹೃದಯ ಪಶುಪದಿಯ ಕೊಡಬೇಕು. ಹವಿಸನ್ನು ತಪ್ಪಿಸಿ ಅಶಾಸ್ತ್ರೀಯ ಯಜ್ಞ ಮಾಡಿರೋದ್ರಿಂದಲೋ, ತನ್ನ ಮಗಳಿಗೆ ಅಪಚಾರ ಮಾಡೋದ್ರಿಂದಲೋ ಅವನ ದೇವರು ಕೊಟ್ಟು ಶಿಕ್ಷೆ ಹೊರತದೋ, ಅವ್ನು ಸೇರಿಸಿಕೊಂಡ ವಿಷಯ ಯಾವುದೂ ಇಲ್ಲ. ಅಲ್ಲಿ ಅವರು ತತ್ವಭೂಮಿಗೆ ಸೇರಿತಕ್ಕೋರು, ಅದು ಅವಶ್ಯ ಮಾಡಬೇಕಾದದ್ದು ಭಗವಂತನ ಒಂದು ಸಂಕಲ್ಪ, ಅದೇ ರೀತಿಯಲ್ಲೇ ಇದೆ ಅದು, ಅಲ್ಲಿ ಗೊತ್ತಿಲ್ಲ ಅವರಿಗೆ. ಆಗಲಿ, ಶಿವನ ಬಳಿ ಬಂದು ಹೇಳಿದ ತಕ್ಷಣ ಆಯಿತು, ಹೋದ ಕೆಲಸ ಆಯಿತು, ನಿನ್ನೆ ಮಾಡೋದು ತನ್ನ ಪಾಡ ಧ್ಯಾನ ಮಗ್ನ ಕೂತ್ಕೊಂಡ್ಬಿಟ್ಲ. ಮಹಾದೇವ ದೊಡ್ಡ ವಟವೃಕ್ಷದ ಮೂಲದಲ್ಲಿ ಧ್ಯಾನದಲ್ಲಿ ಕೂತಿದ್ದಾನೆ. ದೇವತೆಗಳಿಗೆ ತುಂಬ ಪೆಚ್ಚ ಹೋಗ್ಬಿಟ್ರು, ಇನ್ನು ಮುಂದಕ್ಕೆ ಯಾವ ಯಜ್ಞವೂ ನಡೆಯುವ ಹಾಗಿಲ್ಲ. ಕೊನೆಗೆ ಈ ಯಜ್ಞ ದೇವತೆಯೇ ವೀರಭದ್ರನ ಹೆದರಿಸಿ, ಶಿವನಿಗೆ ಹೆದರಿ ಓಡೋ ಹುರುವಾಯ್ತಂತೆ, ಶಿವ ಅಟ್ಟಿಸ್ಕೊಡುವಂತೆ ಅದನ್ನ. ಈ ಕತೆ ಮಹಾಭಾರತದಲ್ಲಿ ಮುಂದುವರಿಸಲ್ಪಟ್ಟಿದೆ. ಮೃಗಾನುಸಾರಣಂ ಸಾಕ್ಷಾತ್ ಪಶ್ಯಾಮೇವ ಪಿನಾಕಿನಂ ಅಂತ ಶಾಖವಂತಂದು ಇದು ಕರೆ ಕರೆಸಿರುತ್ತೆ. ಯಜ್ಞ ಪಶು ಓಡುತ್ತೆ, ಅದು ನಟಿಸ್ಕೊಂಡು ಹೋಗ್ತಾನೆ ಮಹಾದೇವ. ಎಲ್ಲವೂ ಕಾಣದೆ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದಂತ ನರನಾರಾಯಣ ನರ ಅನ್ನೋ ಋಷಿನ ಆಶ್ರಯಿಸ್ತಂತೆ. ಆವಾಗ ನರನಿಗೂ ವೃದ್ಧನಿಗೂ ಹೆಣದಾಟ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಡೆದಂತಹ ಒಂದು ಯುದ್ಧ ಅದು. ಯುದ್ಧದಲ್ಲಿ ಶಿವನು ಪ್ರಯೋಗಿಸಿದ ಒಂದು ಪರಶು ಗೊಂಡುಗೊಡಲಿ ಹೋಗಿ ನರ ಮಹರ್ಷಿಯ ಕತ್ತಿನಲ್ಲಿ ಗುರುತಾಗಿ ಒಡೆದೋಯ್ತು. ಅದಕ್ಕೆ ಶಿವನಿಗೆ ಖಂಡ ಪರಶು ಅಂತ ಹೆಸರು. ಹಾಗೇನೆ ನರನು ಪ್ರಯೋಗಿಸಿದ ಒಂದು ಇಷಿಕಾಸ್ತ್ರ ಬಂದು ಶಿವನ ಕಣ್ಣಲ್ಲಿ ಪ್ರವೇಶ ಮಾಡಿ ಅಲ್ಲಿ ಕಪ್ಪು ಬಣ್ಣದ ಒಂದು ಗುರುತನ್ನು ಉಂಟು ಮಾಡಿತು. ಆಮೇಲೆ ಇದನ್ನು ನಿಲ್ಲಿಸ್ಬಿಟ್ರು, ಮಾಡಿ ಒಂದು ಒಪ್ಪಂದ ಮಾಡಿಕೊಂಡ್ರು. ನೋಡಪ್ಪ, ಯಜ್ಞ ಲೋಕ ಕಲ್ಯಾಣವಾಗಿರ್ತಕ್ಕದ್ದು, ಅದನ್ನು ಸಂರಕ್ಷಣೆ ಮಾಡೋದು ನನ್ನ ಕೆಲಸ, ನನ್ನ ಪೋರ್ಟ್ಫೋಲಿಯೋ, ಅದನ್ನು ನಾನು ಮಾಡ್ತೀನಿ. ನೀ ಸಂಹಾರ ಮಾಡೋ ಪೋರ್ಟ್ಫೋಲಿಯೋ ಮಾಡು, ಅದು ಈ ಸಮಯ ಮಾಡಬಾರ್ದು, ಕಳೆ ಕಾಲ ಬಂದಾಗ ಮಾಡಬೇಕು, ಅಲ್ಲಿವರೆಗೂ ನೀನು ಇದು ರಕ್ಷಣಾಗಿರಬೇಕು ಅಂತ ಒಪ್ಪಿಸ್ಕೊಂಡು ಇಬ್ಬರು ಕೂಡ ಶಿವನ ಗುರುತು ವಿಷ್ಣುವಿನಲ್ಲಿ, ವಿಷ್ಣು ಗುರುತು ಶಿವನಲ್ಲಿ ಸೇರ್ಕೊಂಡು ಮಾಡಿ ವರನುಳ್ಳ ತಿಲ್ ವರು ವನ್ ಮಾಡಿಕೊಂಡು ಇಬ್ಬರು ರಾಜೀವ್ ಮಾಡಿಕೊಂಡ್ರು ಅಂತ ಕಥೆ ಶ್ರೀಮನ್ ಮಹಾಭಾರತದಲ್ಲಿ. ಅದಕ್ಕೆ ಇವಾಗ ಶಿವ ದೇವಸ್ಥಾನಕ್ಕೆ ಹೋದರೆ ಉತ್ಸವ ಮೂರ್ತಿ ಇದೆಯಲ್ಲ, ಅದರ ಕೈಯಲ್ಲಿ ಒಂದು ಜಿಂಕೆ ಇದೆ. ಆ ಜಿಂಕೆ ಯಜ್ಞ ಪಶು. ಯಾವ ಯಜ್ಞವನ್ನು ಸಂಹಾರ ಮಾಡ್ಕೊಂಡು ಹೊಡಿದ್ನೋ ಅದೇ ಯಜ್ಞವನ್ನೇ ಒಪ್ಪಂದದಂತೆ ಮಹಾಪ್ರಳಯಕ್ಕಾದರೂ ಇದಕ್ಕೆ ಸಂರಕ್ಷಣೆ ಆಗಿರ್ಲಿ ನಾನು ಅಂತ ತೋರ್ತಾ ಕೈಲಿಟ್ಟುಕೊಂಡಿದ್ದಾನೆ. ಇದು ಆಧ್ಯಾತ್ಮಿಕವಾದ ಪ್ರಾಮಾಣಿಕವಾದ ತತ್ವಾರ್ಥ. ಅದು ಆ ಕಡೆ ಅದಾಯಿತು. ಇಲ್ಲಿ ದೇವತೆಗಳ ಹೆದರಿಕೆ ಹೋಗಲಿಲ್ಲ. ಇನ್ನು ಮುಂದೆ ಕವಿರ್ಭಾಗ ಬರೋ ಹಾಗೆ ಇಲ್ಲ ನಮಗೆ. ಅಸುರಾಗಿ ಕೆಲಸ ಮಾಡಿದ್ರೆ ಕಾಪಾಡಪ್ಪ ಅಂತ ಇವ್ರನ್ನ ಬೇಡ್ಬೋದು. ಆ ರುದ್ರನೇ ಕೆಲಸ ಮಾಡಿಬಿಟ್ಟಿದ್ದಾನೆ. ಕೊನೆ ಎಲ್ಲರೂ ಬ್ರಹ್ಮದೇವರು ಮುಂದಿಟ್ಕೊಂಡು ಮಾಡಿದಾಗ ನಾವೇನು ಮಾಡೋಲ್ಲ ವಿಷಯಕ್ಕೆ, ಯಾರಲ್ಲಿ ತಪ್ಪು ಮಾಡಿದೇನಿಗೋ ಅವನ ತಕ್ಷಣ ಕೊಡಿ ಸರ್ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಕೈಲಾಸದಲ್ಲಿ ಮಾಡಿದ್ದಾರೆ. ಬಂದ್ಮೇಲೆ ಬಂದೊಡನೆಯೇ ಪಶುಪತಿಯು ಪ್ರಜಾಪತಿಯ ಗೌರವ ಅಂತ ತೋರಿಸ ಎದ್ದು ನಿಂತ್ಕೊಂಡ. ಅವರು ಆಸನದವ್ರು ಮಂಡಿಸಿದ್ರು. ಇನ್ನೊಂದು ಕ್ಷಣ, ಪಾ ಮಹಾಪುರುಷ ನೀನು, ಜ್ಞಾನಿ ನೀನು, ನನ್ನ ಪ್ರಥಮ ಸೃಷ್ಟಿಕರ್ತ ಪುತ್ರ ನೀನು, ಲೋಕ ಕಲ್ಯಾಣ ಮಾಡಬೇಕು, ನಾವು ದೇವತೆ ಅಪರಾಧ ಮಾಡಿದ್ದಾರೆ, ಕ್ಷಮಿಸ್ಬಿಡುವರನ್ನ, ಮತ್ತೆ ಯಜ್ಞಗಳು ನಡೆಯುವಂತೆ ಅದಕ್ಕೆ ಅವಕಾಶ ಕೊಡು ಅಂದರೆ ಆ ಶಿವನು ಹೇಳೋ ಮಾತು ತುಂಬ ಚೆನ್ನಾಗಿದೆ, ಎಂದೂ ಜ್ಞಾಪಿಕೊಳ್ಬೇಕು ನಾವು. ಬಾ ಎಲೆ ಪ್ರಜಾಪತಿಯೇ, ದೇವತೆಗಳು ನನಗೆಲ್ಲ ಬೈದರಲ್ಲ ಅಂತ ಅದು ತುಂಬ ಸೀರಿಯಸ್ ಆಗಿ ಹಚ್ಚಿಕೊಳ್ಳಲ್ಲ. ನಾನು ದೇವಮಾಯಿಯಿಂದ ಅಭಿಭೂತರಾಗಿ ಆ ಕೆಲಸ ಮಾಡಿದ್ದಾರೆ ಅವರು. ಯಾತಿಗೆ ಯಜ್ಞ ಧ್ವಂಸ ಮಾಡಿದೆ ಅಂದರೆ ದಂಡಸ್ತ್ವೇಷ ಧೃತೋಮಯ, ಅವರಿಗೆ ಈ ದಂಡವನ್ನು ಮಾಡಿದೆ, ತಕ್ಕ ಶಿಕ್ಷಣ ಮಾಡಿ ಸರಿಪಡಿಸೋಕೋಸ ಮಾಡಿದೆ ಹೊರತು ಆಮೇಲೆ ದ್ವೇಷ ಏನಿಲ್ಲ ನನಗೆ. ನಹಂ ಪ್ರದೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ, ಅದನ್ನು ವರ್ಣನೆ ಮಾಡಿರಲಿಲ್ಲ ನಾನು, ಅದನ್ನು ಚಿಂತನೆಯೂ ಮಾಡೋ ಇಲ್ಲ ನಾನು, ತಪ್ಪು ಮಾಡಿದ್ರು ಶಿಕ್ಷೆ ಮಾಡಿದೆ. ಆಯಿತು, ಇವರೆಲ್ಲ ಬದುಕೊಳ್ಳಿ, ಅವರೆಲ್ಲರೂ ಕೂಡ ಕೊಡಬೇಕಾದ್ರೆ ಅದೆಲ್ಲ ಕೊಡುವಾಗ ಏನಪ್ಪ ದಕ್ಷ ಪ್ರಜಾಪತಿ ಅವನನ್ನು ತಲೆಯನ್ನು ಒಗ್ನಿಲಿ ಹೋಮ ಮಾಡಿದ ಅವನ ಕತೆ ಮುಗಿದೋಯ್ತು. ದಕ್ಷ ಪ್ರಜಾಪತಿ ಬದುಕೊಳ್ಳಿ, ಅವನಿಗೆ ತಲೆ ಬರಲಿ, ಚೈತನ್ಯವೂ ಬರಲಿ. ಆದ ತಲೆ ಯಾವ ತಲೆ ಬೇಕು ಅಂದರೆ ಹೋತನ ತಲೆ. ಪ್ರಜಾಪತಿ ಇವಾಗ ಕೂಡ ದಕ್ಷ ಪ್ರಜಾಪತಿ ಚಿತ್ರ ನೋಡಿದ್ರೆ ಹೋತನ ತಲೆ ಇದೆ ಅವನಿಗೆ. ಈ ವೈದಿಕ ಕರ್ಮಕಾಂಡದಲ್ಲಿ ಅಧ್ವರ್ಯು ಉದ್ಗಾತರೆ ಹೋತರೆ ಬ್ರಹ್ಮ ಅಂತ ನಾಲ್ಕು ಋತುರಿದ್ದಾರೆ. ಅಲ್ಲಿ ಋಗ್ವೇದವನಿಗೆ ಹೋತ ಅಂತ ಹೆಸರು, ಯಜುರ್ವೇದವರಿಗೆ ಅಧ್ವರ್ಯು ಅಂತ ಹೆಸರು, ಸಾಮ್ಯದರು ಉದ್ಗಾತ ಅಂತ ಹೆಸರು, ಅಥರ್ವೇದವರಿಗೆ ಬ್ರಹ್ಮ ಅಂತ ಹೆಸರು. ನಾಲ್ಕು ಜನ ಋತುಗಳಿಗೆ ಹೆಂಗಿರಬೇಕು. ಈ ದಕ್ಷ ಪ್ರಜಾಪತಿ ಆ ಋಗ್ವೇದದ ಒಂದು ಸಾನ್ನಿಧ್ಯದಲ್ಲಿ ಅವನು ಕೂತ್ಕೊಂಡು ಋತಿಕಾದಾಗ ಹೋತ ಅಂತ ಹೆಸರಿತ್ತು. ಆ ಮೇ 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 ಅಂತ ಮುಂದೆ ಚಮಕ ನಮಕ ಅಂತ, ಆ ಚಮಕಲ್ಲ ಮೇ 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 ಅಂತ ಬರುತ್ತಂತೆ. ಅವನ್ ಮೇ 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 ಅನ್ನೋ ಶ್ರುತಿಯಲ್ಲಿ ಹಾಡದ ಮುಂದಕ್ಕೆ ಅಂತ ತಮಾಷೆ ಹೇಳ್ತಾರೆ. ಇರಲಿ, ಅವನಿಗಾಯ್ತು. ಇನ್ನು ಮೃಗು ಮನುಷ್ಯ ಗಡ್ಡ ಇನ್ನಂತೆ ಬರಲಿ, ಆದರೆ ಅವನಿಗೆ ಟಗರನ ಇರೋ ಗಡ್ಡ, ಟಗರನ ಗಡ್ಡ ಅವನಿಗೆ. ಪೂಷನಿಗೆ ಹೊಲ್ಲಿಲ್ಲವಲ್ಲ ಅಂದರೆ ಹಲ್ಲು ಮತ್ತೆ ಬರೋಲ್ಲ ಅವನಿಗೆ. ಆದರೆ ಅವನು ಅವನು ಹವಿಸ್ ಕೊಡಬೇಕಾಗಿದ್ರೆ ಗಟ್ಟಿಯಾಗಿರೋ ಹವಿಸ್ ಕೊಡಬೇಡಿ, ಪಿಷ್ಟಿಗಳಿದ್ರು ನೋಡಿ ಪುರೋಡಾಶ ಅದನ್ನೇ ಹವಿಸಿ ಕೊಡಿ ಅವನಿಗೆ ಅಷ್ಟೆ. ಇನ್ನು ಕಣ್ಣು ಕೃತಕ ಪಡಲ್ಲ ಭಗನಿಗೆ ಅಂದರೆ ಅವನು ಇನ್ನೊಂದು ದೇವತೆ ಕಣ್ಣು ಮೂಲಕ ನೋಡಲಿ ಅವನು. ಈಗ ಅವರಿಗೆಲ್ಲ ವ್ಯವಸ್ಥೆ, ಈ ವ್ಯವಸ್ಥೆ ಯಾತಕ್ಕೆ ಅಂದರೆ ಇನ್ನು ಮುಂದಕ್ಕೆ ತಪ್ಪು ಮಾಡಿದೆ ಇರಲಿ ಅಂತ. ದಕ್ಷ ಪ್ರಜಾಪತಿ ಇನ್ನು ಮುಂದೆ ಯಾವ ಕೆಲಸ ಮಾಡಲೋ ಕರಣಿತನ ಮುಖ ನೋಡಿಕೊಂಡ್ರೆ ಹೋತನ ಮುಖ ಯಾತ ಬಂದು ಅನ್ಯಾಯ ಮಾಡಿದೆ ಅಧರ್ಮ ಮಾಡಿದೆ ಅಂತ, ಇನ್ನು ಮುಂದಕ್ಕೆ ಅಧರ್ಮ ಮಾಡದೇ ಇರಲಿ ಅಂತ ಪರಮನೆಂಟ್ ಮಾರ್ಕಿಂಗ್ ಮಾಡಿಬಿಟ್ಟ ಅಂತ ಯಕ್ಷಿಣ ಕಥೆಯನ್ನು ವರ್ಣಿಸ್ಮದ್ ಭಾವದಲ್ಲಿ ವರ್ಣನೆ ಮಾಡುತ್ತಾರೆ. ಮಾಡಿ ಈಶ್ವರ ಹೇಳ್ತಕ್ಕ ಒಂದು ಮಾತಿದೆ ರೀ, ಎಷ್ಟು ಜನ ಇದೆ ಗೊತ್ತೇ, ಅದು ಎಂದನೂ ಜ್ಞಾಪಿಸ್ಕೋಬೇಕು, ದೊಡ್ಡವರು ಚಿಕ್ಕವರು ಜ್ಞಾಪಿಸ್ಕೋಬೇಕು ಮಾತು. ನಾನು ನಮಸ್ಕಾರ ಮಾಡಲಿಲ್ಲ ಅಂತ ಹೋಲ್ಕೆಲ್ಲ ಕಂಪ್ಲೇಂಟ್ ಮಾಡುತ್ತೇನೆ, ಮೂರ್ಖ ಅವನು. ನಮಸ್ಕಾರ ಯಾರು ಮಾಡಿದೆ, ನಮಸ್ಕಾರ ತನ್ನ ನಮಸ್ಕಾರ ಮಾಡ ತನ್ನ ನಮಸ್ಕಾರ ಮಾಡ್ತಾ ಅವನು ಕೊಡ್ತಾ ಕೊಡಿದಾರಲ್ಲ ಮಹಾಮೂರ್ಖರು ಅವರು. ನಮಸ್ಕಾರ ಯಾರಿಗೆ ಅಂದರೆ ಗುಹಾಶಯ ಏವನ ದೇಹ ಮಾನಿನೇ ಈ ನಮಸ್ಕಾರ ಯಾರಿಗೆ ಅಂದರೆ ಗುಹಾಶಯನಿಗೆ. ಗುಹಾಶನಾದ ನಾರಾಯಣನಿಗೆ ನಮಸ್ಕಾರ ಹೊರತು ದೇಹಾಭಿಮಾನ ಇರತಕ್ಕ ಪಿಂಡಕ್ಕಲ್ಲ. ಅದಕ್ಕೆ ದೊಡ್ಡವರಿಗೆ ಮಹಾತ್ಮಜ್ಞ ನಮಸ್ಕಾರ ಮಾಡಿದ್ರೆ ಅವರು ನಾರಾಯಣ ನಾರಾಯಣ ಆ ನಮಸ್ಕಾರ ಭಾಗವತ್ಗೆ ಅರ್ಪಣೆ ಮಾಡಿ ಅವರು ಹಗುರ ಹೋಗ್ತಾರೆ. ಸ್ವಾಮಿ ತನ್ನ ಶ್ರೇಯಸ್ಸನ್ನೇ ಹೊತ್ಕೊಳ್ಕಾಗದೇ ಇದ್ದವನು ನೂರಾ ಜನ ಶಿಷ್ಯಸ್ಸನ್ನು ಹೊತ್ಕೊಳ್ಕಾಗತ್ತೆ ಅವನ ಕೈಯಲ್ಲಿ. ಅದನ್ನು ನಾರಾಯಣಗೆ ಅರ್ಪಿಸ್ಬಿಟ್ರೆ ಅವರು ಎಷ್ಟು ಜನ ನಮಸ್ಕಾರ ಮಾಡಿ ಇಲ್ಲ ಭಾವನ ಅರ್ಪಣೆ ಮಾಡ್ಬೋದು. ನೇರವಾಗಿ ಇವನಿಗೆ ಅರ್ಪಣೆ ಮಾಡೋಕ್ಕಾಗದೇ ಇದ್ದವನಿಗೆ ಅರ್ಪಣೆ ಮಾಡೋ ಸಾಮರ್ಥ್ಯವನ್ನು ಹೊಂದಿ ಭಗವಂತನಿಗೆ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಮಹಾತ್ಮ ಒಪ್ಪಿಸಿದ್ರೆ ನೇರೆಟ್ಟ ದೇವರು ಸೇರಿಸ್ಬಿಡ್ತಾರೆ. ಸ್ವಾಮಿ ಈ ನೆನಪಿಟ್ಕೊಳ್ಳಿ, ನಮಸ್ಕಾರ ಯಾರಿಗೆ ಅಂದರೆ ಗುಹಾಶಯಾಯೈವ ನ ದೇಹ ಮಾನಿನೇ. ಇದು ತತ್ವ. ನಮ್ಗೆ ಯಾರು ನಮಸ್ಕಾರ ಮಾಡೋ ಅದೆಲ್ಲ ಗುಹಾಶಯನಿಗೆ ಅರ್ಪಣೆ ಮಾಡ್ತೀನಿ, ನೆಮ್ಮದಿಯಾಗಿರ್ತೀನಿ ನಾನು ಭಾರ ಸ್ವಲ್ಪ ಇಲ್ಲ. ಅದನ್ನು ಯಾರಿಗೋ ನಮಸ್ಕಾರ ಮಾಡಲಿಲ್ಲ ಕಾಂಪೇಟ್ ಭವಿಷ್ಯವೇ ಇಲ್ಲ. ಆದರೆ ಕರ್ತವ್ಯಕ್ಕ ಮಾಡಬೇಕು. ನಾನು ಮಾಡಿದೆ ದಕ್ಷ ಪ್ರಜಾಪತಿಗೆ ನಮ್ಮವನಿಗೆ ನಾನು ಕೂಡ ಮಾಡಿದೆ. ಆದರೆ ಹಿ ವಾಸ್ ಎ ಸ್ಟಿಫ್ ನೆಕ್ಕಡ್ ಫೆಲೋ, ಎಲ್ಲೋ ನೋಡ್ತಾ ನಮಸ್ಕಾರ ಮಾಡಿ ಗೊತ್ತಾ ಇಲ್ಲ ಅವನಿಗೆ. ಸುಮ್ಮನೆ ಇರಬೇಕೋ ಇಲ್ವೋ ಕಾಂಪೇಟ್ ಹೋದ ಕಡೆಗೆಲ್ಲ ಆಯಿತು. ಅಷ್ಟೇ ಮುಂದಕ್ಕೆ ಯಜ್ಞಗಳು ನಡೀಬೇಡವೆ. ಆ ಭೂತ ಪ್ರೇತಗಳೆಲ್ಲ ಬಂದು ಯಜ್ಞ ಧ್ವಂಸ ಮಾಡಿಬಿಡ್ತೀಯಲ್ಲ ಅಂದರೆ ನಾರಾಯಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೋಗಿ ಆತ್ಮ ಹರಿಜೀಶ್ವರೋತ್ತರ ತಸ್ಸನ್ನಿಧಾನಾತ್ ಬಂದ ಅಂತಕ ಮಹಾವಿಷ್ಣು ಪ್ರತ್ಯಕ್ಷನೊಡನೆಯೇ ಆ ಭೂತಗಳಿಂದ ಉಂಟಾಗಿರತಕ್ಕಂಥ ದೋಷದ ಎಲ್ಲ ಕೂಡ ಎಲ್ಲೂ ಕೂಡ ಸತ್ವ ಕೂಡ ಒಂದು ವಾತಾವರಣ ಹರಡ್ಬಿಡ್ತು. ಎಲ್ಲರೂ ಒಂದು ಭಯ ಭಯ ಸ್ತೋತ್ರ ಮಾಡ್ತಾರೆ. ಆವಾಗ ಮಹಾವಿಷ್ಣು ಸಂತುಷ್ಟನಾಗಿ ಯಜ್ಞಗಳು ಹಿಂದಂತೆ ಮುಂದುವರೆದಿ ಅಂತ ಅವನೇ ಯಜ್ಞ ಅಲ್ವೇ ಯಜ್ಞೋ ಯಜ್ಞಪತಿರಿ ಯಜ್ವ ಯಜ್ಞಾಂಗೋ ಯಜ್ಞವಾಹನ ಪೂರ್ತಿ ಯಜ್ಞವೇ ಒಂದು ಯಜ್ಞೇನ ಯಜ್ಞಮಯಜಂತ ದೇವಾ ಯಜ್ಞೇನ ಅಯಜಂತ ಕಂ ಯಜ್ಞಂ ಯಜ್ಞ ಕಃ ಭಗವಾನ್ ನಾರಾಯಣ ಅವನ್ನ ಆರಾಧನೆ ಮಾಡಿದ್ರು. ಆ ರುದ್ರಗವಿರ್ಭಾಗ ತಪ್ಪಿಸ್ಬಿಟ್ಟಿದೆಯಲ್ಲ ಅದು ಮಹಾ ತಪ್ಪು, ಅವಿರ್ಭಾಗವನ್ನು ಸಲ್ಲಿಸಬೇಕು ಇನ್ನು ಮುಂದಕ್ಕೆ. ನಮ್ಮವರು ಆಯುಪೋಷ ಹವಿಸ್ಕೊಡ್ಬೇಕು. ಅಷ್ಟು ಮಾತ್ರವಲ್ಲ, ಒಂದು ಎಕ್ಸ್ಟ್ರಾ ಏನಂದರೆ ಯಾವುದರ ಚೆಲ್ಲು ಹೋಗುತ್ತಲ್ಲ ತುಪ್ಪ ಮತ್ತು ಅದು ಯಜ್ಞದಲ್ಲಿ ಆ ಚೆಲ್ಲುವ ಪದಾರ್ಥ ಯಾವಿದ್ರೂ ಅದು ರುದ್ರನ ಸಲ್ಲಿ ಅಂತ ವ್ಯವಸ್ಥೆಯನ್ನು ಮಾಡಿ ಭಗವಂತನು ಸದಾಮನ್ನು ಸೇರಿಕೊಂಡು ಕಣ್ಮರೆಯಾದೋ ಅಂತ ಪವಿತ್ರವಾಗಿರ್ತಕ್ಕಂಥ ಈ ಕಥೆಯನ್ನು ದರ್ಶ ಪ್ರಜಾಪತಿ ಮಾಡಿದ ಒಂದು ಸೃಷ್ಟಿ ವಿಸ್ತಾರದಲ್ಲಿ ಅನೇಕ ಕಥೆ ಹೇಳುವಾಗ ಇದನ್ನು ಕಥೆ ಹೇಳುತ್ತಾರೆ. ಆಮೇಲೆ ಇಲ್ಲಿ ಭಗವಂತನ 24 ಅವತಾರಗಳನ್ನ ಹೇಳ್ತಾ 24 ಅವತಾರಗಳು 24 ಅಂದರೆ ಇದು ಪ್ರಸಿದ್ಧವಾದ ದಶಾವತಾರಗಳು ಬರುತ್ತೆ. ಇನ್ನು ಸನಕಾದ ಸಿದ್ಧರು 4 ಮಂದಿ ಎಷ್ಟಾಯ್ತು 14 ನರನಾರಾಯಣರು ಪೃಥ್ವಿ ಬರೋಲ್ಲ ಯಜ್ಞದಲ್ಲಿ ಬರ್ತಕ್ಕಂತಹ ಇವರು ಕಪಿಲ ದತ್ತಾತ್ರೇಯ ಧನ್ವಂತರಿ ಮೋಹಿನಿ ಋಷಭ ಬುದ್ಧ ವ್ಯಾಸ ಒಟ್ಟು 24 ಮಂದಿ ಭಗವಂತನ ಅವತಾರಗಳು ಅಂತ. ಇಷ್ಟಲ್ಲದೆ ಪ್ರಜಾಪತಿಗಳೆಲ್ಲ ಭಗವಂತನ ಶಕ್ತಿಗಳೇ. ಸೃಷ್ಟಿಕಾರ್ಯಕ್ಕೆ ಪ್ರಯತ್ನಪಟ್ಟಂಥ ಮಹಾರಾಜಾತಿರಾಜಗಳಿದ್ದಾರಲ್ಲ ಮನುಗಳು ಅಷ್ಟಾದಶಿ ಮನುಗಳು ಅವೆರಡೂ ಭಗವಂತನ ಶಕ್ತಿಗಳೇ. ಎಲ್ಲ ಭಗವಂತನ ಶಕ್ತಿಗಳಿಗೆ ಪೂಜ್ಯರೇ ಇವರು. ಆದರೆ ಏತೇಚ ಅಂಶಕಲಾ ಪ್ರೋಕ್ತಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಇವೆರಡೂ ಭಗವಂತನ ಅಂಶಕಲೆಗಳು, ಆ ಕೃಷ್ಣ ಸಾಕ್ಷಾತ್ ಭಗವಂತ ಅಂತ. ಈ ಬಹಳ ಮಂದಿ ಈ ಯಾವ ಕಾಂಟೆಸ್ಟ್ನಲ್ಲಿ ಇಷ್ಟು ವಾಕ್ಯ ಬಂದವನು ಗಮನಿಸದೆ ರಾಮದೇವರು ಪೂಜೆ ಮಾಡ್ತಾ ಇದ್ದರೆ ನಿಮ್ಗೆ ರಾಮದೇವ್ರಿಗೆ ಪ್ರಯೋಜನ ಇಲ್ಲ ಕಣ್ರಿ, ಅದು ಕೇವಲ ಅರ್ಧಾಂಶ ಕಣ್ರಿ. ಕೃಷ್ಣತ್ವ ಭಗವಾನ್ ಸ್ವಯಂ. ನರಸಿಂಹದೇವ್ರನ್ನ ಪೂಜೆ ಮಾಡಿದೆ ನರಸಿಂಹದೇವ್ರ ಪ್ರಯೋಜನ ಇಲ್ಲ ಕಣ್ರಿ, ಅದೆಲ್ಲ ಅಂಶಕಲೆ ಕಣ್ರಿ. ಏತೇಚ ಅಂಶಕಲ ಅಪ್ರೋಕ್ತ ಕೃಷ್ಣ ಪೂಜೆ ಮಾಡಿ ಅಂತ ಈ ಇನ್ ಸೀಸನ್ ಔಟ್ ಆಫ್ ಸೀಸನ್ ಕೊಟೇಷನ್ ಮಾಡಿಬಿಡ್ತಾರೆ. ಅದು ಯಾವುದೋ ನರಸಿಂಹನ ಪೂಜೆ ಮಾಡಿ ಹೈಗ್ರೇವ್ರನ್ನ ಪೂಜೆ ಮಾಡಿ ಕೃಷ್ಣನ ಪೂಜೆ ಮಾಡಿ ಅದೆಲ್ಲ ಸಕ್ಕರೆ ಬೊಂಬೆಗಳು ರಾಯರೇ. ಆ ಸಕ್ಕರೆ ಯಾವ ಆಕಾರವಾದರೂ ಸಕ್ಕರೆ ತಾನೇ ಅದು ಅಂತ ಜ್ಞಾನಾನಂದ ಸ್ವರೂಪದ ಪರವಾಸದೇವನ ರೂಪಗಳಿದೆಯಲ್ಲ. ನರಸದೇವನ ಪೂಜೆ ಮಾಡಿಸ್ಟ್ರೆ ಹೈಗ್ರಿಡ್ ಪೂಜೆ ಮಾಡಿಸ್ಟ್ರೆ ಯಾವ ಉಪಾಸನೆ ಅವನು ಮೆಚ್ಚಿ ಅವನ ರಕ್ತದಲ್ಲಿ ಬಂದಿದೆಯೋ ಯಾವ ಉಪಾಸನೆ ಅವನ ತನಗೆ ತಂದೆ ತಾತ ಮುತ್ತಾತ ಮಾಡ್ತಾ ಇದ್ದ ಮನದೇವರು ಅಂತ ದೇಶ ಅವನು ಪೂಜೆ ಮಾಡ್ತಾಯಿರೋದು ವಾಸುದೇವನ ಒಂದು ವಿಸ್ತಾರವೇ ಇದೆ ಅಲ್ಲೂ ಕೂಡ ಹಾಗೆ ಅನ್ನೋದನ್ನು ಪಾಠಗಳನ್ನು ಉಪಾಸಕರು ಜ್ಞಾಪ ಇಟ್ಕೊಳ್ಳಿ. ರಾಮದೇವರು ಎಷ್ಟು ಶ್ರೇಷ್ಠವೋ ಕೃಷ್ಣ ಅಷ್ಟೇ ಶ್ರೇಷ್ಠ, ಕೃಷ್ಣ ಎಷ್ಟು ಶ್ರೇಷ್ಠವೋ ಹೈದೇವರು ಅಷ್ಟೇ ಶ್ರೇಷ್ಠ. ಇದರಲ್ಲಿ ಬೇರೆ ಬೇರೆ ಮಾತನಾಡಬಾರ್ದು. ನಮ್ಮ ಗುರುಗಳು ಒಂದು ಘಟನೆ ಹೇಳ್ತಾ ಇದ್ದರು, ಯಾರೋ ಒಬ್ಬರು ಕೃಷ್ಣ ಪೂಜೆ ಮಾಡತಕ್ಕವರು ರಾಮನಲ್ಲಿ ಭಕ್ತಿ ಇರ್ತಕ್ಕ ಇಬ್ಬರು ಒಟ್ಟು ಸೇರಿದಾರಂತೆ. ಅದರಲ್ಲಿ ಕೃಷ್ಣ ಪೂಜೆ ಮಾಡತಕ್ಕವರು ನಿಮ್ಮ ರಾಮದೇವರು ಅರ್ಧಾಂಶ ವಿಷ್ಣುವರ ಅರ್ಧಮ್ಮ ಭಾಗ, ನಮ್ಮ ಕೃಷ್ಣಾದ ಕೃಷ್ಣಸ್ತು ಭಗವಾನ್ ಸ್ವಯಂ. ನಿಮ್ಮ ರಾಮದೇವರು ಅರ್ಧ ರಾಮದೇವರು ಅವತಾರವೇ ಎಲ್ಲ ಮೂಲ ಸ್ವರೂಪ ಅಂತ ಅವತಾರವಾಗಿದ್ದು ಅರ್ಧ ಕಾಲು ಮುಕ್ಕಾಲು ಡಾಮಾಟ್ ಹಾಕ್ಬೋದು ನೀವು. ನಾವು ಪೂಜೆ ಮಾಡೋ ಮೂಲ ರಾಮ ಏನಲ್ಲ ಅವನು ಯಾರಪ್ಪ ಅಂದರೆ ಪರಿಪೂರ್ಣ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಓದುತ್ತೇವೆ. ಹಾಗೋ ನಮ್ಮ ರಾಮದೇವನ ಮೇ ಅಂತ ಎತ್ಕೊಳ್ಳಿ. ನಮ್ಮ ರಾಮದೇವರಿಗೆ ಅವರ ಸ್ಮಾರಕವಾಗಿರ್ತಕ್ಕಂಥ ನದಿ ಉಂಟು, ಗಿರಿ ಉಂಟು, ನಗರ ಉಂಟು. ಯಾವುದು ಗಿರಿ ರಾಮದೇವರಿಗೆ? ಚಿತ್ರಕೂಟ. ನಗರ ಯಾವುದು? ಅಯೋಧ್ಯಾವಾಸಿ ಶ್ರೀರಾಮಚಂದ್ರ. ನದಿ ಯಾವುದು? ಸರಿಯು ನದಿ ಅಂತ ರಾಮದೇವರನ್ನು ಪತಿ ಎನ್ನುವ ಭಾವದಿಂದ ಪೂಜೆ ಮಾಡಿದ್ರೆ ಅವರಿಗೆ ಸರ್ವಾಪೀಠವು ಸಿದ್ಧಿಯಾಗುತ್ತೆ, ರಾಮದೇವರ ಮಹಿಮೆ. ಅಷ್ಟಲ್ಲೇ ರಾಮದೇವರಿಗೆ ಏಕ ಬಾಣ್, ಏಕವಾಣಿ, ಏಕರಾಣಿ, ಒಂದು ಬಾಣ ಕಾರ್ಯಸಿದ್ಧಿ. ಅದರಿಂದಲೇ ಏಕವಾಣಿ ರಾಮೋ ದೀರ್ಣಾಭಿ ಪಾಡತ್ತೆ, ಒಂದ್ಸಲ ಮಾತಾಡಿದ್ರೆ ಮುಗಿತು ಸಿದ್ಧಿ ಆಗಲೇಬೇಕದು. ಏಕರಾಣಿ ಏಕಪತ್ನಿ ವ್ರತಸ್ಥ ಅಂಥ ರಾಮನನ್ನು ನಾವು ಪತಿ ಎಂಬ ಭಾವನೆಯಿಂದ ಪೂಜೆ ಮಾಡಿ ಪಡಿತೀವಿ. ನಾವು ನಿಮ್ಮ ಕೃಷ್ಣ ಗದಲ ಇದೆಯೇ? ಇದೇ ಸ್ವಾಮಿ ಕೃಷ್ಣನಿಗೆ, ಅವನಿಗೆ ನದಿ ಸಂಬಂಧ ಇಲ್ವೇ? ಯಮುನಾ ತೀರ ವಿಹಾರ ಬೆಟ್ಟ ಇಲ್ವೇ? ಗೋವರ್ಧನ ಗಿರಿಧಾರಿ. ಇನ್ನು ಅವ ಪ್ರತಿಭಾವದಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಸ್ವಲ್ಪ ನಿಮ್ಮ ಕಷ್ಟ ನಮ್ಮ ಸುಲಭ. ರಾಮನ ಪತಿಯನ್ನ ಭಾಜಿ ಪೂಜೆ ಮಾಡಬೇಕು ಅಂತ ಹೇಳ್ತೇವೆ, ರಾಮದೇವ ಏಕಪತಿ ವ್ರತಸ್ಥ. ನೀ ಪತ್ನಿಯ ಉಪಾಸನೆ ಮಾಡಿ ಒಪ್ಕೊಳ್ಳಲ್ಲ, ನಮ್ಮ ಕೃಷ್ಣಗೆ ನೂರಾರು ಜನ ಹೆಂಡತಿ ಇದ್ದಾರೆ, ನೀವೊಬ್ಬರು ತಿಳ್ಕೊಳ್ತೀವಿ. ಈ ಥರ ಮಧುರವಾದ ಮಾತುಗಳಲ್ಲಿ ಒಟ್ಟಿನಲ್ಲಿ ಆಯಾ ದೇವರನ್ನು ಉಪಾಸನೆ ಮಾಡ್ತಕ್ಕವರಿಗೆ ಆಯಾ ಮೂರ್ತಿ ಶ್ರೇಷ್ಠ ಅಂತ ಹೇಳಿತು. ನರಸಿಂಹದೇವರು ಶ್ರೇಷ್ಠ, ಹೈಗ್ರ ದೇವರು ಶ್ರೇಷ್ಠ, ರಾಮದೇವರು ಶ್ರೇಷ್ಠ, ಕೃಷ್ಣ ಶ್ರೇಷ್ಠ. ವೇದಾಂತ ದೇಶಕರು ನಮ್ಮ ಶತದೂಷ್ಣಿ ಆಲಂಬರ ಸ್ತೋತ್ರಗಳಲ್ಲಿ ಹೈಮಗುಮುಖೈಸ್ತದ್ರೂಪೈರ ಕರ್ಮ ನಿರ್ಮಿತೈ ಶ್ರೀ ಹೈಗ್ರ ಮುಂತಾದ ಕರ್ಮದ ನಿರ್ಮಿತವಲ್ಲದೇ ಇರತಕ್ಕಂತಹ ರೂಪಗಳ ಮೂಲಕವಾಗಿ ನಮ್ಮನ್ನು ಕಾಣ್ತಾ ಇರೋ ಯಾರಪ್ಪ ದೇವೋ ಧನಂಜಯ ಸಾರಥಿ. ಅದು ಶ್ರೀಕೃಷ್ಣ ಪರಮಾತ್ಮನೇ ನಾನು ಅವತಾರಣೆ ಮಾಡಿದ್ದಾನೆ ಅಂತ. ಕೃಷ್ಣ ಅವತಾರಗಳಲ್ಲಿ ಒಂದಲ್ಲ, ಅವತಾರ ಮಾಡೋ ಮೂಲವೇ ಶ್ರೀಕೃಷ್ಣ ಅಂತ ಅಷ್ಟು ಭಕ್ತಿಯಿಂದ ಕೃಷ್ಣನ ಕೊಂಡಾಡ್ತಾರೆ. ಈ ಕೃಷ್ಣ ಭಕ್ತಿ ರಸಾಯನ ಶ್ರೀಮದ್ ಭಾಗವತ ಕೂಡ ಎಲ್ಲ ಅವತಾರಗಳು ಮೂಲ ಹೇಳ್ತಾರೆ. ಏತನ್ನ ಸೃಷ್ಟಿಯಲ್ಲಿ ಏತನ್ನ ಅನಾವತಾರಾಣಾಂ ನಿಧಾನಂ ಬೀಜಮೌಯ್ಯಂ ಎಂಬುದಾಗಿ, ಯಥಾ ವಿರಾಸನ ಕುಲ್ಯಾಹ ಸರಸಸ್ಯು ಸಹಸ್ರಶಃ ಎಂಬುದಾಗಿ, ಒಂದು ಮಹಾಸಮುದ್ರ ಸರೋವರದಿಂದ ನೂರಾರು ಕಾಲುಗಳು ಹೊರಬೀಳುವಂತೆ ಈ ಅನಿರ್ಧರೂಪಿಯಾದ ಭಗವಂತ ದೇಹದಿಂದ ನೂರಾರು ಅವತಾರ ಶಾಖೆ ಎಲ್ಲ ಹೊರಟೋಗಿದೆ. ಆ ಅವತಾರಗಳೆಲ್ಲ ಕಾಲುವೆಗಳು, ಆ ಮೂಲ ಸರೋವರ ಯಾವುದು ಅಂದರೆ ಗೋವಿಂದ ರಾಜ ಮಲಗಿರೋ ದೇವರು ಮಾಡ್ತಾರೆ ಅಂತ ಭಗವಂತನ ಸೃಷ್ಟಿನೆಲ್ಲ ಹೇಳಿ ಯಾತಕ್ಕೆ ಮಾತು ಬಂತಿದ್ದು ಅಂದರೆ, ಏತೇಚಾಂಶಕಲ ಹೋಗ್ತಾ ಕೃಷ್ಣತ್ತು ಭಗವಾನ್ ಸ್ವಯಂ ಅಂದರೆ ಅರ್ಥವೇನು ಅಂದರೆ, ಈ ಸಪ್ತರ್ಷಿಗಳು, ಸನಕಸನಾದಿಗಳು, ಮಹಾರಾಜರುಗಳು, ಮನ್ವಂತರಾಧಿಪತಿಗಳು, ಇವರೂ ಕೂಡ ಭಗವಂತನ ವಂಶಕಲೆಗಳು. ಶ್ರೀಕೃಷ್ಣ ಪರಿಪೂರ್ಣ ಅಂತ ಬರುತ್ತೋ, ನರಸಿಂಹ ಹೈಗ್ರಹದಲ್ಲ ವಂಶಕಲೆಗಳು ಅಂತ ಅರ್ಥವಲ್ಲ, ಅದು ಪರಿಪೂರ್ಣ ಪರಬ್ರಹ್ಮವೇ. ಅದೇ ಯಾವ ಕಾಂಟೆಸ್ಟ್ ಬಂದಿದೆ. ಏತೇಚ ಅಂದರೆ ಈ ರಾಜರ್ಷಿಗಳು ಸಪ್ತರ್ಷಿಗಳು ಇವರು ಇವರು ವಂಶಕಲೆಗಳು. ಶ್ರೀಕೃಷ್ಣ ಪರಿಪೂರ್ಣ ಅವನ ಅರ್ಥ ಹೊರತು ಭಗವಂತನ ಅವತಾರಗಳ ಬಗ್ಗೆ ದೊಡ್ಡದು ಚಿಕ್ಕು ಅಂತ ಹೇಳೋಕ್ಕೋಸ್ಕರ ಅದು ಹೊರಟಿಲ್ಲ ಅನ್ನೋದನ್ನು ಚೆನ್ನಾಗಿ ಜ್ಞಾಪ ಇಟ್ಕೊಂಡು ಯಾವುದು ಏತೇಚ ಅಂತ ಕಾಲ ಹೇಳಿದ್ರೆ ಭಾಗವತ ಪೂರ್ತಿ ಓದಿರೋ ನೀವು ತೋರಿಸಿ ಆ ಜಾಗನ ಅವರಿಗೆ. ವಸ್ತು
ಶ್ರೀಗಳ ಅನುಮತಿ ಪಡೆದು ಪ್ರಕಟಣೆಗಳು ನಿನಯ
ವಿದುರ ಮೈತ್ರೇಯರ ಸಂವಾದದ ಮೂಲಕವಾಗಿ ತತ್ವದ ಒಂದು ಉಪಬ್ರಹ್ಮಣವನ್ನ ಶುಕಮರ್ಷಿ ಮಾಡ್ತಾ ಇದ್ದಾರೆ. ವಿದುರ ಜ್ಞಾನಿಗಳಲ್ಲಿ ಅಗ್ರಗಣ್ಯ, ಸಾಕ್ಷಾತ್ ಧರ್ಮದೇವತೆಯ ಅವತಾರವಾಗಿ ಹುಟ್ಟಿದ್ದವನು. ಮೈತ್ರೇಯರು ಪರಾಶರ ಬ್ರಹ್ಮರ್ಷಿಯಿಂದ ತತ್ವಜ್ಞಾನವನ್ನು ತಿಳಿದು ಬಂದವರು. ಅವರು ಅನೇಕ ತತ್ವಗಳ ಫಲಗಳನ್ನು ತತ್ವಗಳ ಸ್ವರೂಪವನ್ನು ವ್ಯಾಖ್ಯಾನ ಮಾಡಿದ ಬಳಿಕ ಅವರು ಹೊರಟು ಬರ್ತಾರೆ. ಭಗವಂತನ ಅನಾವತಾರಗಳ ಮೂಲಕವಾಗಿ ಭಕ್ತನ ಉದ್ಧಾರ ಮಾಡುವ ಅವತಾರಗಳಲ್ಲಿ ಪ್ರಸಿದ್ಧವಾದ ಅವತಾರ ರಾಮಕೃಷ್ಣ ಅಂದರೆ ನಮಗೆ ಗೊತ್ತಿದೆ. ಇದರಲ್ಲಿ ಹಿಂಕಿನ ಅವತಾರಗಳಲ್ಲಿ ಒಂದು ನರನಾರಾಯಣ ಅವತಾರ, ಇನ್ನು ಯಜ್ಞ ಎನ್ನುವ ಅವತಾರ. ನರನಾರಾಯಣರು ಧರ್ಮ ಮತ್ತು ಮೂರ್ತಿ ಎನ್ನುವರ ಸುಪುತ್ರರಾಗಿ ಅವತಾರ ಮಾಡಿದವರು. ಅವರು ಬದರಿ ಕ್ಷೇತ್ರಕ್ಕೆ ಹೋದರೆ ಮಾತಾಜಿ ಕ ದರ್ಶನ ಕೀಜಿಯೇ ಅಂತ ಹೇಳಿದ್ದಾರೆ. ಮಾತಾಜಿ ಯಾರು ಅಂದರೆ ನರನಾರಾಯಣ ತಾಯಿಯಾಗಿದ್ದಂತಹ ಮೂರ್ತಿ, ತಂದೆ ಧರ್ಮ, ಕೃಷ್ಣೋ ವಿಗ್ರಹವಾನ್ ಧರ್ಮ, ಧರ್ಮಮೂರ್ತಿ ಭಗವಂತ ಇರಲಿ. ಆ ಅವತಾರವನ್ನು ಭಗವಂತ ಯಾತಕ್ಕೆ ಮಾಡ್ದ ಅಂದರೆ ತಪಸ್ಸಿನ ಆದರ್ಶ ಏನು ಅನ್ನೋದು ತೋರಿಸೋಕ್ಕೋಸ್ಕರ ಒಂದು ಕಾರಣ. ಮತ್ತೊಂದು ಸಹಸ್ರ ಕವಚ ಸಂಹಾರ, ಎರಡಕ್ಕೋಸ್ಕರ ಅವತಾರ ಮಾಡಿ. ಅದು ತಪಸ್ಸಿನ ಆದರ್ಶದಲ್ಲಿ ಹೇಗೆ ಅಂದರೆ ತಪಸ್ಸನ್ನು ಕೆಡಿಸೋದಕ್ಕೆ ದೇವತೆಗಳು ಕಾಮದ ವಿಕಾರವನ್ನು ಉಂಟು ಮಾಡತಕ್ಕಂಥ ಅಪ್ರಸ್ತೆಯನ್ನು ಮುಂದಿಟ್ಟು ತಪಸ್ಸನ್ನು ಹಾಳು ಮಾಡ್ತಾರೆ. ಕೆಲವು ಸಮಯದಲ್ಲಿ ತಪಸ್ಸನ್ನು ಕೆಡಿಸೋಕೆ ಯಾರು ಬರ್ತಾರೆಯೋ ಅವರ ಮೇಲೆ ತಪಸ್ಸಾಧಕನಿಗೆ ಕೋಪ ಉಂಟಾಗುವಂತೆ ಮಾಡಿ ಆ ಕೋಪಕ್ಕೆ ಉಪಶಮಕವಾಗಿ ಅವರು ಶಾಪವನ್ನು ಕೊಟ್ಟು ಅದರ ಮೂಲಕ ತಪಸ್ಸನ್ನು ಕೆಡಿಸ್ತಾರೆ. ಎರಡಲ್ಲಿ ಯಾವುದಾದ್ರೂ ಸಂತೋಷ ದೇವತೆಗಳಿಗೆ ಈ ಟ್ರಿಕ್ಕನ್ನು ಎಲ್ಲರೂ ಮಾಡ್ತಾರೆ. ಅವರು ವಿಶ್ವಾಮಿತ್ರ ಮಹರ್ಷಿ ಮಾಡಲಿವೆ ಇದನ್ನು. ಅವರು ಘೋರವ ತಪಸ್ಸನ್ನು ಮಾಡ್ತಾ ಇರುವ ಮಹಾತ್ಮರವರು ಅವರ ತಪಸ್ಸಿನ ಮಧ್ಯದಲ್ಲಿ ಮೇನಿಕೆಯನ್ನು ಕಳಿಸಿ ಅವರ ಮೋಹ ಕಾಮ ಉಂಟಾಗುವಂತೆ ಮಾಡಿ ತಪಸ್ಸನ್ನೆಲ್ಲ ಹಾಳು ಮಾಡು. ಪುನಶ್ಚ ಹರಿ ಓಂ ಅಂತ ಮಹಾತ್ಮರು ತಪಸ್ಸನ್ನು ಮುಂದುವರಿಸಿ ಬಹಳ ದೂರಕ್ಕೆ ಹೋಗಿದ್ದಾಗ ಅವ ರಾಂಭೆಯನ್ನು ಕಳಿಸಿ ಆ ರಾಂಭೆಯನ್ನು ನೋಡಿ ತಪಸ್ಸು ಕೆಡಿಸುವ ಬಂದಿದೆಯಾ ಅಂತ ಹೇಳಿ ಶೈಲಿ ಭಾವ ಅಂತ ಶಾಪ ಕೊಟ್ಬಿಟ್ಟು ಅವ್ರ ಪಾಪ ತಪಸ್ಸು ಕಾಮಯೇಷ ಕ್ರೋಧಯೇಷ ಅಂತ ಹೇಗೆ ಬಂದ್ರು ಕೂಡ ಅದೇನೆ. ಆದರೆ ಮಹಾ ದೊಡ್ಡ ಮನುಷ್ಯ ವಿಶ್ವಾಮಿತ್ರ, ಮಹಾಜ್ಞಾನಿ, ಮಹಾತ್ಮ ಅವನು ಎದ್ದ ಬಿದ್ದ ಎದ್ದ ಗೆದ್ದ ಕೊನೆಗೆದ್ದ ಮಂತ್ರದರ್ಶನ ಲೋಕವನ್ನೆಲ್ಲ ಕಾಪಾಡಿದ ಗಾಯತ್ರಿ ಮಂತ್ರದರ್ಶನ ಈ ಮಹಾಯೋಗಿಯು ಅಂತೂ ಈ ವಿಧವಾದ ದೌರ್ಬಲ್ಯಗಳೆಲ್ಲ ಬರುತ್ತೆ. ಯಾವ ದೌರ್ಬ್ಯ ಇಲ್ಲದೆ ತಪಸ್ಸು ಹ್ಯಾಂಗ ಮಾಡಬೇಕು ಅಂತ ಅದಕ್ಕೆ ತೋರಿಸ್ಕೊಟ್ಟವನು ಯಾರಪ್ಪ ಅಂದರೆ ಮುನಿಯೇ ನಾನ್ ಮುಹನೇ ಮುಕ್ಕಣ್ಣಪ್ಪ ಎಂಬ ಹೇಳ್ಬಿಟ್ಟು ಮುನಿ ಯಾರು ಅಂದರೆ ನಾರಾಯಣ ಮುನಿ. ಅವನು ತಪಸ್ಸನ್ನು ಮಾಡ್ತಾ ಇರುವಾಗ ಅವನ ತಪಸ್ಸನ್ನು ಕೆಡಿಸೋಕ್ಕೋಸ್ಕರವಾಗಿ ದೇವತೆಗಳು ಈ ರಂಭೆ ಇತ್ಯಾದಿಗಳನ್ನ ಎಲ್ಲ ಕಳಿಸ್ಕೊಟ್ರಂತೆ. ನಾರಾಯಣ ಮುನಿ ತಪೋನುಷ್ಠಾನದಿಂದ ಸಮಾಧಿಯ ವಿಕ್ಷೇಪಕ್ಕೆ ಬಂದು ಇವರ ಬೆಡಗು ಬಿನ್ನಾಣಗಳನ್ನ ನೋಡ ನಗು ಬಂದ್ಬಿಡ್ತು ಅವನಿಗೆ ಇನ್ನೇನಿಲ್ಲ ಪುರುಖರ. ಆವಾಗ ಅವರು ನೋಡಿ ಅವನಿಗೆ ಕಾಮವೂ ಬರಲಿಲ್ಲ ಕೋಪವೂ ಬರಲಿಲ್ಲ ನಗು ಬಂತು. ಮೂರ್ಖರ, ಯಾವ ಸೌಂದರ್ಯದ ಅಹಂಕಾರದಿಂದ ನನ್ನ ಮನಸ್ಸಿನ ವಿಕಾರಗೊಳಿಸೋ ಬಂದಿರೋ ಅದಕ್ಕೆ ಕೋಟಿ ಕೋಟಿ ಪಾಡಿ ಸೌಂದರ್ಯ ಹೊಂದಿರತಕ್ಕಂಥ ಸ್ಥೈರನ್ನ ನನ್ನ ಶರೀರದ ರೋಮ ರೋಮಗಳನ್ನು ಹುಟ್ಟಿಸಬಲ್ಲೆ ಅಂತ ಹೇಳ್ತಾ ತೊಡೆಯನ್ನು ಮುಟ್ಟದ ಊರು ಒಂದು ಮುಟ್ಟದ ಎದು ಬಂದು ಊರ್ವಶಿ ಆ ಊರ್ವಶಿ ಸೌಂದರ್ಯ ನೋಡಿ ಉಳಿದ ಅಪಿಸ್ತೀರೋ ನಾವು ಇವರಿಗೆ ದಾಸ್ಯ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದ್ಕೊಂಬಿಟ್ರಂತೆ. ಕೊನೆಗೆ ನಿಮ್ಮ ಜೊತೆಗೆ ಇವನು ಕರ್ಕೊಂಡು ಹೋಗಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಕಳಿಸ್ಬಿಟ್ಟ ಅವ್ರು. ಹೀಗೆ ಕಾಮಕ್ಕೂ ವಶನ ಆದರೆ ಕ್ರೋಧಕ್ಕೂ ವಶನ ಆದರೆ ತಪ್ಪೊಂದು ಹೆಣ್ಣೆ ಹೇಗೆ ಮಾಡಬೇಕು ಅನ್ನೋ ಆದರ್ಶ ತೋರಿಸೋಕೋಸ್ಕರ ಈ ಭಗವಂತನ ನರನಾರಾಯಣ ಅವತಾರ. ಒಂದು ಕರ್ಮಗಳನ್ನ ಹೇಗೆ ಆಚರಿಸ್ಬೇಕು, ಕರ್ಮಗಳು ಹೇಗೆ ಜ್ಞಾನ ಮೂಲನ ಆಚರಿಸ್ಬೇಕು ಅಂತ ಒಂದು ಒಕ್ಕೆ ಕೊಟ್ಟತ್ತವನು ಆ ಮೂರ್ತಿ ಅವತಾರ. ಮತ್ತೊಂದು ಪ್ರಸಿದ್ಧವಾದ ದತ್ತಾತ್ರೇಯ ಅವತಾರ ಅತ್ರಿ ಅನಸೂಯೆ ಇಬ್ಬರು ಮಹರ್ಷಿಗಳು ಅಲ್ಲ ಬ್ರಹ್ಮದೇವರು ಮಾನಸ ಪುತ್ರರು ಅತ್ರಿ ಮಾಡಿಸ್ಕೊಳ್ಳಿ ಅನಸೂಯೆ ಮಹಾಜ್ಞಾನಿ ಪತಿವ್ರತ ಶಿರೋಮಣಿಯವರು ತ್ರಿಮೂರ್ತಿಗಳನ್ನ ಪುತ್ರನ ಮಾಡಿಕೊಂಡವಳು ಅಂತ ಇತರ ಪುರಾಣಗಳು ಹೇಳುತ್ತೆ. ಶ್ರೀಮದ್ ಭಾಗವತದಲ್ಲಿ ಕಥೆಯ ಸ್ವಾರಸ್ಯವಾದ ಭಾಗ ಬರುತ್ತೆ. ತಪಸ್ ಮಾಡ್ತಾರೆ ಅತ್ರಿ ಮಹರ್ಷಿ ಘೋರವಾದ ತಪಸ್ ಮಾಡ್ತಾರೆ ಅಂತೆ ಅನಸೂಯು ಕೂಡ. ಆ ತಪಸ್ಸಿನ ಪರಿಪಾಕವಾಗಿ ಪ್ರಪಂಚ ಸೃಷ್ಟಿ ಸ್ಥಿತಿಗಳನ್ನು ಯಾವ ಭಗವಂತ ಮಾಡ್ತಾ ಇದ್ದಾನೋ ಜನ್ಮಾದ್ಯಸ ಯಥೋನ್ವಯಾದಿ ತರತಶ್ಚ ಓಂ ಜನ್ಮಾದ್ಯಸ್ಯತ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಸೃಷ್ಟಿಗಳು ಮಾಡತಕ್ಕಂಥ ಪರಮಪುರುಷ ಪರವಾಸುದೇವ ಭಗವಂತ ನನಗೆ ಕಾಣಿಸಿಕೊಳ್ಳಲಿ ಎನ್ನುವ ಆಶೆಯಿಂದ ಇಬ್ಬರು ತಪಸ್ಸನ್ನು ಮಾಡಿದ್ರು. ತಪಸ್ ಮಾಡಿದಾಗ ಆ ಪರಮಾತ್ಮ ಅವರು ಕಾಣಿಸ್ಕೋಬೇಕೋ ಅಲ್ವೋ, ಕಾಣಿಸ್ಕೊಳ್ಳುವಾಗ ತ್ರಿಮೂರ್ತಿಗಳ ರೂಪದಲ್ಲಿ ಕಾಣಿಸ್ಕೊಂಡಂತೆ. ಬಾ ಪುರುಡಾರೂಢನಾಗಿ ರಾಜ್ಯಲ್ಯಮ್ಮನ್ನ ಕಾಣುತ್ತಾನೆ, ಇನ್ನು ಬಾ ವೃಷಭಾರೂಢನಾಗಿ, ಮತ್ತೊಬ್ಬ ಹಂಸಾರೂಢನಾಗಿ ಪ್ರಕಾಶನ ಬೆಳಗ್ತಾ ಇದ್ದಾರೆ. ದೇವಶ್ರೇಷ್ಠರು ಮೂರು ಮಂದಿ ಉಂಟು ಅಂತ ಆಳ್ವಾರ ಹೇಳ್ತಾರೆ. ವಲತ್ತನಂತಿರ ಬೆನೆತ್ತವಂತೆತ್ತನ ನಾಲ್ಮೋಹನ್ ಪಡೆಯಿಂದ ನಲ್ಲುಲೋಮಂತಾನು ಮೂರ್ತಿಯನ್ನು ನೋಡ್ತಕ್ಕಣ ನಮಸ್ಕಾರ ಮಾಡಿದ ಸ್ತೋತ್ರ ಮಾಡದ ಮಹಾತ್ಮರೇ ನಿಮ್ಮನ್ನು ಅನುಗ್ರಹಿತನಾದೆ ನಾನು, ಆ ಉದ್ದೇಶ ತಪಸ್ ಮಾಡಿದ್ದೀನಿ ನಿಮಗೆ ಗೊತ್ತೇ ಇದೆ, ಅವನು ಒಳ್ಳೆಯ ಪುತ್ರ ಹುಟ್ಟಬೇಕು ಅಂತ ತಪಸ್ ಮಾಡ್ತಾ ಇದ್ದೆ ಉದ್ದೇಶ ಅವನು. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು, ನಾನು ಆರಾಧನೆ ಮಾಡಿ ವಿಷಯ ಹೇಳಿದ್ದು ಒಬ್ಬ ದೇವನನ್ನು, ಸೃಷ್ಟಿ ದೇವನ ಯಾರು ಮಾಡ್ತಾನೋ ಅವನನ್ನು ಅಂತ ನಾನು ಕೇಳಿದ್ದು. ನೀವು ಮೂರು ಜನ ಕಾಣಿಸ್ತಾ ಇದ್ದೀರಿ, ನೀವು ನಿಮ್ಮ ಮೂರಲ್ಲಿ ನಾನು ಪ್ರಾರ್ಥನೆ ವಿಷ್ಣುನಾದವನು ಯಾರು ಅಂತ ಅದನ್ನು ಕೊಡ್ತಾರೆ. ಒಬ್ಬನೇ ಮೂರನ್ನು ಮಾಡೋದು, ಮೂರು ಜನ ಮಾಡೋಲ್ಲ. ಜನ್ಮಾದ್ಯಸ ಯತಃ ಅಂದರೆ ಜನ್ಮ ಅಕಸ್ಮಾತ್ ಸೃಷ್ಟಿ ಕಸ್ಮ ಆಗಲ್ಲ, ಒಬ್ಬನೇ ಮೂರನ್ನು ಮಾಡೋನು. ಮಾಡೋವಾಗ ಈ ಮೂರು ರೂಪಗಳನ್ನು ಮಾಡ್ತೀವಪ್ಪ, ಮೂರು ಪಾರ್ಟ್ ಹಾಕಿ ನಾಟಕದಲ್ಲಿ ನಾವು ಪರಬ್ರಹ್ಮ ಸ್ವರೂಪ ಮುಂದೆ ಹಿಂದುಗಡೆ ಇದೆ ನೆನಪಿಟ್ಕೊಳ್ಳಿ. ಅವನೇ ಬ್ರಹ್ಮದೇವನ ಪ್ರವೇಶನ ಅರ್ಧನ ಪ್ರವೇಶನಾಗಿ ಈ ಸೃಷ್ಟಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಅದನ್ನು ಹೇಳುವ ಮೂರು ಹೇಳಿದ್ರಿಂದ ಈ ಮೂರು ರೂಪಗಳು ನೆರವೇರ್ತವೆ, ಮೂರನ್ನು ಕಂಡವು. ನೀವೇನು ಕೇಳಿ ಉದ್ದೇಶ, ನಿಮ್ಮಂಥ ಪುತ್ರ ಬೇಕು ನನಗೇನು ಕೇಳಿದೆ, ನಮ್ಮಂಥ ಅವರು ಯಾರೂ ಇಲ್ಲ. ಒತ್ತಾರು ಮಿಕ್ಕಾರು ಮಿಲೆಯಾಯ ಮಾಮಾಯ ಅವನಿಗೆ ಮಿಗಿಲಾದ ದೊಡ್ಡರು ಯಾರಿದ್ದಾರೆ, ಯಾರೂ ಇಲ್ಲ. ಅದು ನಾವೇನೇ ನೀವು ಮೂರು ದಿನ ಪುತ್ರ ಹುಡುತೀವಿ ಎಂಬುದಾಗಿ ಬ್ರಹ್ಮದೇವರ ಅಂಶದಿಂದ ಚಂದ್ರನು ಮಹಾವಿಷ್ಣು ಸಾಕ್ಷಾತ್ ಅಂಶದಿಂದ ತನ್ನನ್ನು ಹತ್ತಿರಿಗೆ ದತ್ತು ಕೊಟ್ಟುಕೊಂಡಂಥ ದತ್ತಾತ್ರೇಯನು, ಋಗ್ವೇದ ವಂಶದಿಂದ ಬ್ರಹ್ಮಜ್ಞಾನಿಯಾಗಿ ಅವಧೂತ ಶಿರೋಮಣಿಯಾಗಿ ಆದರೆ ಕೋಪಿಷ್ಠ ಶಿರೋಮಣಿಯೂ ಆಗಿರ್ತಕ್ಕಂತಹ ದುರ್ವಾಸ ಮಹರ್ಷಿ. ಮೂರು ಜನ ಮಕ್ಕಳವರಿಗೆ ಚಂದ್ರ ದತ್ತಾತ್ರೇಯ ದುರ್ವಾಸ ಮೂರು ಜನ ಆತ್ರೇಯರು, ಅತ್ರಿ ಸುಪುತ್ರರು, ಮಹಾವೈರಾಗ್ಯ ಸಂಪನ್ನರು. ಯಥಾತೆಯರು ಜ್ಞಾನಿಗಳ ಶ್ರೇಷ್ಠರು. ಕಾರ್ತಿವೀರ್ಯರಾಜನಿಗೆ ಬ್ರಹ್ಮವಿದ್ಯೆಯನ್ನು ಮತ್ತು ಸಿದ್ಧಿಗಳನ್ನು ಅನುಗ್ರಹ ಮಾಡಿದಂಥ ಮಹಾತ್ಮರವರು. ನಾಲ್ಕು ನಾಯಿಗಳು ಅವರ ಪಕ್ಕ ಓಡಾಡ್ತಾ ಇವೆ. ಆ ನಾಯಿಗಳು ನಾಲ್ಕು ನಾಯಿಗಳು ನಾಲ್ಕು ವೇದಗಳು. ದತ್ತಾತ್ರೇಯರಿಗೆ ಒಂದು ದೇವಸ್ಥಾನ ಬೇಕಾಟ್ ನೋಡ್ತಾ ಇದ್ದೀರಿ. ಆದರೆ ಶ್ರೀಕ್ಷೇತ್ರ ಮೇಲುಕೋಟೆಯಲ್ಲಿ ಪುಷ್ಕರ್ಣಿ ತೀರದಲ್ಲಿ ದತ್ತಾತ್ರೇಯ ವಿಗ್ರಹ ಹೊಂದಿದೆ. ಸನ್ಯಾಸ ರೂಪದಲ್ಲಿರತಕ್ಕಂಥ ದತ್ತಾತ್ರೇಯರು ಅವ್ರ ಪಕ್ಕದಲ್ಲಿ ಶಿಷ್ಯರು, ಅವ್ರ ಪಕ್ಕದಲ್ಲಿ ನಾಯಿಗಳು ನಿಂತಿರ್ತಕ್ಕವೈ ಮುಕ್ಕೊಂಡು ಇತರ ಇರೋದನ್ನು ಸಿದ್ಧ ನೋಡ್ತೀವಿ. ಅಂತ ಮಹಾತ್ಮ ಜ್ಞಾನಿ ದತ್ತಾತ್ರೇಯನ ಅವತಾರ. ಹಾಗೆ ಕಪಿಲ ಅವತಾರ ಏನು ಕಡಿಮೆಯೇ? ಕರ್ದಮ ದೇವಹೂತಿ ಇಬ್ಬರು ಸುಪುತ್ರರು. ಕರ್ದಮೋ ಪ್ರಜಾಪತಿ, ಕರ್ದಮೇನ ಪ್ರಜಾಭೂತ ಮಯಿ ಸಂಭವ ಕರ್ದಮ. ಆತನ ಪತ್ನಿ ಸ್ವಯಂಭುವಿನ ಮನೆಯ ಪುತ್ರಿ ಆಗಿರ್ತಕ್ಕಂತಹ ದೇವಹೂತಿ. ಆ ದೇವಹೂತಿಯ ರಾಜನ ಪುತ್ರಿ. ಅದು ತಪಸ್ವಿ ಆಗಿರ್ತ ಕರ್ದಮನನ್ನು ಅತ್ಯಂತ ಭಕ್ತಿಗಳಿಂದ ಪೂಜೆ ಮಾಡಿ ಅದನ್ನು ಸಂತೋಷನ ಏನು ಬರಬೇಕು ಅಂತಾಗ ರಾಜಪುತ್ರಿಯಂತೆ ಮಹಾಸುಖವನ್ನು ಅನುಭವಿಸ್ಬೇಕು ನಿಮ್ಮ ಜೊತೆಯಲ್ಲಿ ಅಂತ ಕೇಳಿಕೊಂಡ್ರು. ಆ ರಾಜಪುತ್ರಿಯಾಗಿ ದೇವಪುತ್ರಿ ಸುಖ ಅನುಭವಿಸ್ತೆ ಎಂಬುದಾಗಿ ದೇವತೆಯಾಗ್ತಾ ಕಾಣಿಸ್ಕೊಂಡು ದೇವತಾ ಶಿಲ್ಲಭ ಪರಿಚಯ ಮಾಡಿಕೊಂಡು ಸಾವಿರಾರು ವರ್ಷ ತಪನಿಷ್ಠಲಾಗಿ ಇಂದ್ರ ಸುಖಗಳನ್ನ ಪರಮಾವಧಿಯಿಂದ ಅನುಭವಿಸ್ಬಿಟ್ಟು ಅವ್ರ ಜೊತೆ ಇದೆ ಕರ್ದ ಪ್ರಜಾಪತಿ. ಕಟ್ಟಕಡೆಯಲ್ಲಿ ಕರ್ದಮ ದೊಡ್ಡ ಬ್ರಹ್ಮಜ್ಞಾನಿ, ಅವಿಂದ ಬ್ರಹ್ಮವನ್ನೇ ಕೇಳಲಿಲ್ಲ, ಸುಖದಲ್ಲೇ ಕಾಲ ಕಳೆದ್ಬಿಟ್ಲು. ನಾನು ಇನ್ನು ಮುಂದಕ್ಕೆ ಸನ್ಯಾಸಿ ಹೊರಟ ಈ ಸನ್ಯಾಸನಾಗಿ ಹೊರಟು ಬಂದೆ ಅಂದಾಗ ಅಯ್ಯೋ ಇಲ್ಲಿವರೆಗೂ ನಾನು ನಿಮ್ಮಿಂದ ಬ್ರಹ್ಮವಿದ್ಯೆನೇ ಪಡ್ಕೊಳ್ಳಿಲ್ವಲ್ಲ, ಕಾಲ ಕಳೆದು ಹೋಯ್ತಾ ಸಂಕಲ್ಪ ಮಾಡಿ ಆಯ್ತು ಹೊರಟೆ, ಅದು ಹೆದರಬೇಡ, ನಿನ್ನ ಗರ್ಭದ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾನೆ, ಅವನೇ ನಿನಗೆ ತನ್ನ ಬ್ರಹ್ಮದಿಂದ ಉಪದೇಶ ಮಾಡುತ್ತೆ ಅಂತ ಅಭಯನ ಕೊಟ್ಟು ಕರ್ದ ಮೂ ತಪಸ್ಸು ಹೊರಟುಬಿಟ್ರು. ಮಲೆ ತಪಸ್ವಿ ಸಿದ್ಧರು ಅವರು ಪರಿವರಾಜಕ್ಕೆ ಹೊರಟುಬಿಟ್ರು ಅವರು. ಆವಾಗ ಕಪಿಲ ಮಹರ್ಷಿ ಅವತಾರ, ಸಿದ್ಧಾನಾಂ ಕಪಿಲೋ ಮುನಿ, ಸಾಂಖ್ಯೋಗ ಪ್ರವರ್ತಕಾದ ಮಹರ್ಷಿಗಳು. ಸಾಂಖ್ಯ ಅಂದರೆ ಟೆಕ್ನಿಕಲ್ ಸಾಂಖ್ಯ ಅಲ್ಲ, ಪ್ರಾಕ್ಟಿಕಲ್ ಸಾಂಖ್ಯ. ಭಗವದ್ಗೀತೆಯ ಸಾಂಖ್ಯ ಯೋಗ ಅಂತ ಹೇಳ್ತಾರಲ್ಲ ಆ ಸಾಂಖ್ಯ, ಯಾಕೆಂದರೆ ಭಕ್ತಿಯೋಗವನ್ನು ಉಪದೇಶ ಮಾಡ್ತಾರೆ. ಅದು ಶೇಷ್ವರ ಸಾಂಖ್ಯವರು ನೀರೇಶ್ವರ ಸಾಂಖ್ಯವಲ್ಲ. ಶ್ರೀಮದ್ ಭಾಗವತ ಹೇಳ್ತಕ್ಕದ್ದು ಭಗವಂತ ಉಂಟು, ಅವನ ಭಕ್ತಿ ಯೋಗವನ್ನು ಆಶ್ರಯಿಸಬೇಕು. ಪ್ರತಿಯೊಂದು ಶಿಶುವು ತಾಯಿಯ ಹೊಟ್ಟೆದಿರುವಾಗ ಗರ್ಭಾಷ್ಟಮದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಆನಂದ ಹೋಗ್ತಾರೆ. ಪುಣ್ಯವಂತರು ಪಾಪಿಷ್ಟರು ಅವರು ಇವರು ಅಲ್ಲ, ಎಲ್ಲರ ಗರ್ಭದಲ್ಲಿಯೂ 8ನೇ ತಿಂಗಳಲ್ಲಿ ಜೀವಗಳಿಗೆ ಭಗವಂತನ ಅನುಭವ ಉಂಟ ಸಂತೋಷ ಪಡುತ್ತದೆ. ಅವ ಸಂಕಲ್ಪ ಮಾಡುತ್ತೆ, ನಾನು ಈ ನಾರಾಯಣನ ಬಿಟ್ಟು ಬೇರೆ ಯಾವುದು ಚಿಂತೆ ಮಾಡೋಲ್ಲಪ್ಪ, ನಾನು ಭೂಮಿಗೆ ಇಳಿಯೋದೇ ಇಲ್ಲ. ಅಕಸ್ಮಾತ್ ತಿಳಿದರೂ ಭಗವಂತನ ಮಾತ್ರ ಬಿಲ್ಲು ಕುಲ್ಲು ಮರೆಯೋಲ್ಲ ಅಂತ ಪ್ರತಿಜ್ಞೆಲ್ಲ ಮಾಡಿ, ಆದರೆ ಭೂಪತನವಾದೊಡನೆ ಶಠ ಎಂಬ ವೈಷ್ಣವಮಾಯಿಯು ಬೀಸಿದೊಡನೆ ಎಲ್ಲವನ್ನು ಮರೆತುಬಿಟ್ಟು ಪುನಃ ಇಂದ್ರಿಯ ಪ್ರಪಂಚಕ್ಕೆ. ಅವ ತನ್ನ ತಾಯಿಗಳು ಕೂಡ ಅವನ್ನ ಜೋಡಿ ಗಾಡ್ ಗಾಡ್ ಹೇಳೋರು ಬಂದು ಟಿ ಓ ಜಿ ಡಾಗ್ ಡಾಗ್ ಕೊಟ್ಟವನಿಗೆ ಇಂದಿರ್ಪಿನ ಪರಿಚಯ ಮಾಡಿಕೊಟ್ಬಿಟ್ಟು ಭಗವಂತನ ಪೂರ್ತಿ ಮರೆಸಿಬಿಡ್ತಾರೆ. ಆದರೆ ನಮ್ಮ ಮಹರ್ಷಿಗಳ ಪರಂಪರೆಯಲ್ಲಿ ಹಾಗೆ ಮರೆಸದೆ ಆರಂಭದಲ್ಲೇ ಸಂಸ್ಕಾರ ಜಾತಕರ್ಮ ನಾಮಕರಣ ಇವೆಲ್ಲೊಂದು ಸಂಸ್ಕಾರದಲ್ಲೂ ಕೂಡ ಲೋಕ ವಿಹಾರವಾಗಬೇಕು, ಭಗವಂತನು ಮರಿಬಾರದು ಆ ಥರ ಒಂದು ಯೋಜನೆಯಿಂದ ಕೊಟ್ಟು ಅದ್ಭುತವಾದ ದೇವಿ ಶಿಕ್ಷಣ ಕಾರ್ಯವನ್ನು ಮಾಡಿದ್ದಾರೆ ಮಹರ್ಷಿಗಳ ಪರಂಪರೆ. ನಾವೆಲ್ಲ ಸೇರೋದು ಅದಕ್ಕೆ ಹೆಸರಿಡುವಾಗಲೇ ಮಕ್ಕಳಿಗೆ ನಾಮಕರಣ ವಾಡಿಸಿಯವರ ನೇಮ್ ಮೈ ನೇಮ್ ಈಸ್ ಜಾನ್ ಡ್ರಿಂಕ್ ವಾಟರ್ ಹೂವಿಲ್ ನಾಟ್ ಡ್ರಿಂಕ್ ವಾಟರ್ ಏನು ದೊಡ್ಡ ವಿಷಯ ಅದರಲ್ಲೇ. ಯುವರ್ ಗುಡ್ ನೇಮ್ ಐ ಆಮ್ ಹೆಜಿಟೇಬಲ್ ಯುವರ್ ಲಾಂಗ್ ಫೆಲೋ ಯುವರ್ ಲೆಂಗ್ತ್ ಅಂಡ್ ಬ್ರೆಡ್ತ್ ಅಂಡ್ ಮಾಸ್ ಅಂಡ್ ಡೆನ್ಸಿಟಿ ಐ ಆಮ್ ನಾಟ್ ವೆರಿ ಡೆಬೂಟ್. ಅದು ಏನು ಲಾಭ ಅಂದರೆ ಅಲ್ಲಿ 1, 2, 3 ಫೋನ್ಸ್ ಇಟ್ಕೋಬೋದಲ್ಲ. ಯುವರ್ ಸೆಲ್ಫ್ ಐ ಆಮ್ ಆಲ್ ಯುವರ್ ಗೋಲ್ಡ್ ಸ್ಮಿತ್ ಗೋಲ್ಡ್ ಸ್ಮಿತ್ ಅಟ್ಟಾನ್ ಅಕ್ಸಾಲೆ ಅವನ ಅಕ್ಸಾಲೆ ಅಲ್ಲ ಪಾಪ, ಅವರಪ್ಪ ಪ್ಯಾರಿಷ್ ಆಫೀಸರು ಚರ್ಚಿನ ಅಧಿಕಾರಿ. ಅವನು ಓದದ್ದು ವೈದ್ಯವನ್ನ, ಆದದ್ದು ಸಾಹಿತಿ. ಕೊನೆಗೆ ಅವನ ಯಜಮಾನ ಬಾಸು ಸ್ಯಾಮ್ಯುಲ್ ಜಾನ್ಸನ್ ಅನ್ಕೌಂಡ್ ಲಿಟ್ರರಿ ಮಾನಾರ್ಕ್ ಆಫ್ 18th century ಇಂಗ್ಲೆಂಡ್ ಅಂತ ಕರೀತಾರೆ ಅವನನ್ನು. ಅವನು ಜಾನ್ಸನ್ ಇವನ್ನ ಗೋಲ್ಡ್ ಸ್ಮಿತ್ ನೋಡ್ಬಿಟ್ಟು ಗೋಲ್ಡ್ ಸ್ಮಿತ್ ಅನ್ನ ಸರ್ ಐ ಹಿಯರ್ ದಟ್ ಐ ಹ್ಯಾವ್ ಸ್ಟಡಿ ಮೆಡಿಸಿನ್ ಆರ್ ಯು ಪ್ರಾಕ್ಟಿಸಿಂಗ್ ಆಲ್ಸೋ ನೋ ಸರ್ ಐ ಡೋಂಟ್ ಪ್ರಾಕ್ಟೀಸ್ ಬಟ್ ಐ ಓನ್ಲಿ ಪ್ರಿಸ್ಕ್ರೈಬ್ ಟು ಮೈ ಫ್ರೆಂಡ್ಸ್. ಅದಕ್ಕೆ ಇವನು ಸರ್ ಪ್ಲೀಸ್ ಪ್ರಿಸ್ಕ್ರೈಬ್ ಟು ಯುವರ್ ಎನಿಮೀಸ್ ಓನ್ಲಿ ನಾಟ್ ಯುವರ್ ಫ್ರೆಂಡ್ಸ್ ಅಂತ. ಯಾವತ್ತೋ ವೈದ್ಯ ಓದಿ ಪ್ರಾಕ್ಟೀಸ್ ಇಲ್ಲದೆ ಅದವನು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರೆ ಜಾಪಾಳ ಮಾತ್ರ ವೈಕುಂಠ ಯಾತ್ರೆ. ಇನ್ನು ಯಾಕೆ ಹೇಳಿದ್ರೆ ಗೋಲ್ಡ್ ಸ್ಮಿತ್ ಅಂದರೆ ಅಕ್ಸಾಲೆ ಅಂತ, ಹುಟ್ಟಿದ್ದು ಒಂದು ಹೆಸರೊಂದು ಕೀರ್ತಿ ಎಲ್ಲ ತಕ್ಕಣೆ, ಗೋವಿಂದ ಅಂತ ಹೆಸಡೋ, ನಾರಾಯಣ ಅಂತ ಹೆಸಡೋ, ರಮಾದೇವಿ ಅಂತ ಹೆಸಡೋ, ಉಮಾದೇವಿ ಅಂತ ಹೆಸಡೋ, ಆ ಹೆಸರು ನೋಡಿದ ತಕ್ಕಣ ಜೀವನದ ಧ್ಯೇಯ ಏನು ಯಾಕಾಗಬೇಕು ಈ ಥರ ಸಂಸ್ಕಾರ ಮಾಡಿರೋ ಪದ್ಧತಿ ಬಂದಿರೋದು ಮಹರ್ಷಿಗಳ ಒಂದು ಪದ್ಧತಿಯಲ್ಲಿ. ಈ ಪರಂಪರೆಯನ್ನು ಉಳಿಸಿಕೊಳ್ಳಿ, ಬೆಳೆಸಿಕೊಳ್ಳಿ, ಬೆಳಗಿಸಿಕೊಳ್ಳಿ ಎಂದು ಮಹಾಗುರುಗಳ ಸಂದೇಶ. ಮತ್ತು ಆ ಗರ್ಭ ಶಿಶುವಿಗೆಲ್ಲ ಕಷ್ಟಪಟ್ಟು ದೇವರನ್ನು ಮರೆತುಬಿಡುತ್ತೆ, ಆ ಮರಿಬಾರದಮ್ಮ ಅಂತ ತಾಯಿಗೆ ಉಪದೇಶ ಮಾಡ್ತಾನೆ ಕಪಿಲ ಮಹರ್ಷಿ. ಅಮ್ಮ ನಿನಗೆ ಬ್ರಹ್ಮತನ ಉಪದೇಶ ಮಾಡೋಕ್ಕೋಸ್ಕರ ಅವತಾರ ಮಾಡಿದ್ದೀನಿ, ಕೂರಿಸಿ ಅವಳು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಕೂತ್ಕೋಬೇಕು, ಭಕ್ತಿಯೋಗವನ್ನು ಹೇಗೆ ಸಾಧಿಸಬೇಕು, ಸಾಧನ ಭಕ್ತಿ ಯಾವುದೋ, ಸಾಧ್ಯ ಭಕ್ತಿ ಯಾವುದೋ, ಭಗ್ನಿ ಯಾವ್ದು ವಿಘ್ನ ತರಬೇಕೋ ಅದೆಲ್ಲ ಹೇಳಿಕೊಂಡಿಗೆ ಯಾರಂದ್ರೆ ನನ್ನನ್ನೇ ಧ್ಯಾನ ಮಾಡು. ತಾನು ಮಹಾಯೋಗಿಯಾಗಿ ಜ್ಞಾನ ಮುದ್ರಾಂಕಿತನಾಗಿ ಕುಳಿತುಕೊಂಡು ಧ್ಯಾನ ಕೂತ್ಕೊಂಡು ನನ್ನನ್ನೇ ನೋಡ್ತಾ ಇರಮ್ಮ ನೋಡ್ತಾ, ಅವಳು ನೋಡ್ತಾ ನೋಡ್ತಾ ಕಾರ್ಯಕ್ರಮದಲ್ಲಿ ಬ್ರಹ್ಮಸ್ವರೂಪ ಸಾಕ್ಷಾತ್ಕಾರವಾದಂಥದ್ದಲ್ಲಿ ಇನ್ನನ್ನು ಬಿಟ್ಟುಕೊಡು ಅಂಥೇಳಿ ಅವಾಗ ಆಂಧ್ರ ಭಾಷ್ಪದ ಒಂದು ಬಿಂದು ಭೂಮಿ ಬಿತ್ತಂತೆ, ಅದನ್ನ ಬಿಂದು ಸರೋವರ ಅಂತ ಕರೀತಾರೆ. ತಾತ್ವಿಕವಾಗಿ ಬಿಂದು ನಾದ ಕಲೆ ಅದೆಲ್ಲ ಯೋಗ ಸಂಬಂಧಪಟ್ಟದ್ದು. ಯೋಗಶಾಸ್ತ್ರ ಲೋಕಕ್ಕೆ ಉಪದೇಶ ಮಾಡಿದಂಥ ಪಂಚಶಿಖಾದಿ ಮಹಾಸಾಂಖ್ಯದೆಲ್ಲ ಆಚರಣೆಯಾದ ಭಗವಂತನ ಅವತಾರವೇ ಸಿದ್ಧಾನಾಂ ಕಪಿಲೋಮುನಿ ಅವತಾರ ಯಾಪಾಡ್ಕೊಳ್ಳಿ. ಇನ್ನು ಯಜ್ಞಾಂತ ದೇವರಿಗೆ ಒಂದು ಅವತಾರ ಅದನ್ನು ಕರೀತಾರೆ. ಆಕೃತಿಯ ಸುಪುತ್ರ ಅವನು ಯಜ್ಞ ಅಂತ ಹೆಸರು. ಆ ಭಗವಂತನ ಹೆಂಡತಿಗೆ ದಕ್ಷಿಣ ಅಂತ ಹೆಸರು. ಅದಕ್ಕೆ ಯಜ್ಞ ಮಾಡಿದ್ರೆ ಯಜ್ಞ ಸದಕ್ಷಿಣಾಕು ಆಗಿರಬೇಕು. ಯಜ್ಞರೂಪಿಯಾದ ಭಗವಂತನ ಭಕ್ತಿಯ ದಕ್ಷಿಣ ಎಂಬುದಾಗಿ ಹೇಳುವಂಥದ್ದು. ಹೀಗೆ ನಾನು ಅವತಾರ ಮಾಡಿದವರು ಭಗವಂತನೇ, ಋಷಭಾವತಾರ ಮಾಡಿದವನು ಋಷಭಾವತಾರ ಮಾಡಿದ ಭಗವಂತನೇ. ಜೈನರಲ್ಲಿಯೂ ಕೂಡ ಆದಿತೀರ್ಥಂಕರ ಋಷಭ ಮಹಾರಾಜ್ ಕೀ ಜಯ ಆದಿತೀರ್ಥಂಕರ ಆರಾಧನೆ ಮಾಡ್ತಾರೆ ಈ ಋಷಭವನ್ನೇ. ಆದರೆ ತತ್ವ ನಿರೂಪಣೆ ಕ್ರಮ ಬೇರೆ ಇದೆ. ಆ ವಿಷಯ ಇರಲಿ. ಕೃಷ್ಣನ ಗೋಪಾಲಕೃಷ್ಣ ಸಹಸ್ರನಾಮದಲ್ಲಿ ಜಿನಾಯ ನಮಃ ಅಂತ ಅರ್ಜುನ ಹೆಸರು ಬರುತ್ತೆ. ಅವೆಲ್ಲ ಭಗವಂತನ ಪರಿಪೂರ್ಣ ಜ್ಞಾನಿ ಯೋಗದ ಒಂದು ಅಂಶಗಳು ತಾನೆ, ಪರಿಪೂರ್ಣತೆ ಇರತಕ್ಕದ್ದು ವೇದಾಂತ ದರ್ಶನದಲ್ಲಿ. ಆಯಿತು, ಅವನು ಮಹಾಜ್ಞಾನಿಯಾಗಿದ್ದು ಅವನ ಸುಪುತ್ರನೇ ಭರತ, ಜ್ಞಾನಿಶ್ರೇಷ್ಠನಾಗಿರ್ತಕ್ಕಂಥ ಭರತ. ಅವನು ತಂದೆಯಾಗಿರೋದು ಜ್ಞಾನೇಶ್ವರನಾಗಿರೋದು ಋಷಭ, ಋಷಭಚರಣ ಜೈನ್ ಅಂತ ಹೇಳ್ಕೊಳ್ತಾರೆ ಋಷಭ. ಅವನು ಒಳ್ಳೆಯ ರಾಜನಾಗಿದ್ದು ಸತ್ಪುತ್ರನ ಪಡೆದು ಅವರಿಗೆ ಭೂಮಿಯಲ್ಲಿ ಹಂಚಿಕೊಟ್ಟು ಮಹಾ ತಪಸ್ವಿ ಆಗಿದ್ಕೊಂಡು ಜ್ಞಾನದ ಪರಾಸಿದ್ಧಿ ಪಡೆದು ಅವಧೂತನಾಗಿದ್ಕೊಂಡು ಯಾವ ಜನಗಳಿಗೂ ತನ್ನ ಗುಟ್ಟನ್ನ ಬಿಟ್ಟುಕೊಡದೆ ಅದೇ ಧ್ಯಾನದಲ್ಲಿ ಇದ್ದು ತನ್ನ ಉಪಸಾರ ಮಾಡಿಕೊಂಡ ಅಂತ ಹೇಳ್ತಾರೆ. ಅವನ ಪುತ್ರನೇ ಭರತ. ಅವನ ದೊಡ್ಡ ರಾಜಋಷಿ ಆಗಿದ್ದುಕೊಂಡು ರಾಜವನ್ನು ಚೆನ್ನಾಗಿ ಆಡಿ ಎಲ್ರಿಗೂ ಒಳ್ಳೆ ತಿಳುವಳಿಕೆಯನ್ನು ಕೊಟ್ಟು ದಸ್ಸುವೆಲ್ಲ ಸಮಾರ ಮಾಡಿ ಮತ್ತೆ ತಪಸ್ಸು ಹೊರಟು ಎಲ್ಲ ಪರಿವಾರದ ಸಂಬಂಧವನ್ನು ಕಳ್ಕೊಂಡು ಬ್ರಹ್ಮೈಕ ನಿಷ್ಠನಾಗಿ ಪರಮಾತ್ಮ ಧ್ಯಾನನೆ ಮಾಡ್ತಾ ಇದ್ದವನಿಗೆ ಅಯ್ಯೋ ಪಾಪ, ಯಾವುದೋ ಜಿಂಕೆಲ್ ವ್ಯಾಮೋಹವೇ, ಆ ಜಿಂಕೆ ಎಲ್ಲೋ ನಾ ಜಿಂಕೆ ಯಾವುದೋ ಹುಲಿ ಕಳಿಸ್ಕೊಡ್ತಿತ್ತು ಇವನು ಬದಿಸಿ ಕಾಪಾಡೋದು ಅದನ್ನು ಅದನ್ನು ಮಾಡಿ ಹುಲಿಗೆ ಅದನ್ನು ಹುಲ್ ಕೊಡ್ತಕ್ಕದ್ದು ಸ್ನಾನ ಮಾಡತಕ್ಕದ್ದು ಅದಕ್ಕೆ ಯೋಚನೆ ಕರ್ತವ್ಯ ಮಾಡೋದ್ರ ಜೊತೆಗೆ ಇವನು ಧ್ಯಾನ ಕೂತ್ಕೊಂಡ್ರೆ ಅಯ್ಯೋ ಪಾಪ ಜಿಂಕೆ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ನನ್ನ ಮೇಲೆ ಎಷ್ಟು ಪ್ರೀತಿ ಅದಕ್ಕೆ ಒಂದು ಸಮಯ ಕೂಡಂದ್ರೆ ತನ್ನ ಕೊಂಬಿನ ನನ್ನ ಬೆನ್ನೆಲ್ಲ ಕೆರೆಯುತ್ತಾ ಇದೆ. ಇದೇ ಯೋಚನೆ ಭಗವದ್ ಧರ್ಮ ಜಿಂಕೆ ಧ್ಯಾನವೇ. ಒಂತಿ ಕಾಲದಲ್ಲೂ ಕೂಡ ಜಿಂಕೆಯನ್ನೇ ಸ್ನಾನ ಮಾಡಿ ಜಿಂಕೆ ಜನ್ಮವನ್ನೇ ತಾಳದ ಅವನು. ಅಂತ್ಯಕಾಲೇ ಚ ಮಾಮೇವ ಅಂತ್ಯಕಾಲೇ ಚ ಮೃಗಮೇವ ಇಲ್ಲ ಹಾಗೆ ಹುಟ್ಟದ. ಹುಟ್ಟಿದ್ರು ಕೂಡ ಜನ್ಮಾಂತರದ ಸ್ಮೃತಿ ಅದು ಬಂದು ಇವನಿಗೆ ಜ್ಞಾಪಿಸಿ ಶೀಘ್ರದಲ್ಲೇ ತ್ಯಾಗ ಮಾಡಿ ಅವನೇ ಜಡಭರತನಾಗಿ ಅವತಾರ ಹುಟ್ಟದ. ಅವನು ಜಡಭರತ ಅಂತ ಹೇಳಿದ್ರೆ ಅವನಿಗೆ ವಾಸ ಚೈತನ್ಯ ಭರತ. ಅವನು ಲೋಕವ್ಯವಹಾರದ ಜಡನಾ ಕಂಡು ಬಂದು ಕೂಡ ಶುದ್ಧ ಚೈತನ್ಯ ಸ್ವರೂಪಿಯು ಸಾ ಬ್ರಹ್ಮಧ್ಯಾನ ಪರಾಯಣ. ಅವ್ರು ತನ್ನ ತಾವೆಲ್ಲ ಕೈ ಬಿಟ್ಬಿಟ್ರು, ಏನು ಎಜುಕೇಶನ್ ಬರೋಲ್ಲ ಇವನಿಗೆ ಅಂತ. ಉಳಿದ ಮಕ್ಕಳಿಗೆ ವೇದಾಧ್ಯಯನ ತುಂಬ ಗಟ್ಟಿ ಅವರ ದಾರಿ ನೋಡ್ಕೊಂಡ್ರು. ತನ್ನ ತಾಳು ಹೋಟ್ ಮೇಲೆ ನೋಡೋರು ಯಾರು ಏನು ಪಾಪ, ಅಯ್ಯೋ ಪಾಪ. ಆದರೆ ಕುರುವಿನಿಂದ ಇತರೆಲ್ಲರೂ ಕೂಡ ನೋಡಿ ಕೆಲಸ ಕೊಡ್ತೀನಿ ಮಾಡಬೇಕು. ಗದ್ದೆ ಭತ್ತ ಇಲ್ಲ ಬೇಕಾದ್ರೆ ಬೆಳೆಯುತ್ತೆ, ಹೊಕ್ಕಿಳು ಬಂದು ಭತ್ತ ತಿನ್ಕೊಂಡು ಹೋಗುತ್ತೆ. ಅದು ತಿಂದೆ ಇದ್ದಂತೆ ಕೈ ದೊಣ್ಣೆ ಹಿಡ್ಕೊಂಡು ನೀ ಕಾಯ್ತಾ ಇರಬೇಕು, ನಿನ್ನ ತಂಗಳ ನಮ್ಮ ಮಂಗಳ ಅನ್ಕೊಡು, ಊಟ ತಕ್ಕಣ ಅನ್ಕೊಂಡು ನೀನು ನೋಡ್ಕೊಳ್ತೀನಿ ಸರಿ ಆಗಲಿ ಅಂತ ಒಪ್ಕೊಂಡ. ದೊಣ್ಣೆನ ಕೂತ್ಕೊಂಡ, ಆ ಪಕ್ಷಿಗಳು ಸಂತೋಷ ಸಂತೋಷ, ಇನ್ನು ದೊಣ್ಣೆ ಪಕ್ಕ ಹಿಡ್ಕೊಂಡು ಧ್ಯಾನ ಕೂತ್ಕೊಳ್ತೇನೆ. ಪಕ್ಷಿಗಳು ಅಂದವಾಗಿ ಎಲ್ಲ ತಿನ್ಕೊಂಡು ಹೋಗುತ್ತೆ, ಅವ್ರು ಯಾರು ಗೊತ್ತಾಗುತ್ತೆ. ಹೀಗೊಮ್ಮೆ ಅವನು ಕುಳಿತುಕೊಂಡಿರುವಾಗ ಯಾರೋ ಕೆಲವು ದುಷ್ಟರು ಬಂದು ನರಬಲಿ ಕೊಡಕ್ಕೆ ಎತ್ಕೊಂಡು ಹೋಗ್ಬೋದು ಅವನ್ನ, ಎಲ್ಲ ಲಕ್ಷಣಗಳು ಇದೆ ಇವನು ಅಂದ್ಬಿಟ್ಟು ಅಂಗರಾಜಿಗೆ ಕೊಡ್ತಿರುವಾಗ ಇನ್ನೇನು ಬಲಿ ಕೊಡಬೇಕು ಅನ್ನೋ ಸನ್ನಿವೇಶದಲ್ಲಿ ಆ ದೇವತೆಯ ಪ್ರತ್ಯಕ್ಷವಾಗಿ ಯಾರು ಬಲಿ ಕೊಡೋ ಬಂದೋ ಅವ್ರನ್ನೇ ಬಲಿ ಕೊಡ್ಬಿಟ್ಟು ಇವನು ನಮಸ್ಕಾರ ಮಾಡಿ ಕಳಿಸ್ತು ಅಂತ ಜ್ಞಾನಿ. ಇನ್ನೊಮ್ಮೆ ಧ್ಯಾನ ಕುಳಿತಿರುವಾಗ ಒಬ್ಬ ರಾಜರ್ಷಿ, ಅವನು ಯೋಗಣಗ ಅಂತ ಹೇಳಿದ್ರು. ಆ ರಾಜರ್ಷಿ ಬರ್ತಾ ಇರುವಾಗ ಪಲ್ಲಕ್ಕಿಯಲ್ಲಿ ಇವನು ಎತ್ಕೊಂಡ್ಬರ್ತಾ ಇದ್ದಾರೆ. ಆ ಪಲ್ಲಕ್ಕಿ ಅವರು ನಾಲ್ಕು ಜನ ಭೋಜಿಗಳು, ಅವಳು ಯಾವನೊಬ್ಬನೇ ಜ್ವರ ಬಂದ್ಬಿಡುತ್ತೆ. ಆವಾಗ ಅವನ ಜಾಗದಲ್ಲಿ ಪಲ್ಲಕ್ಕಿ ಹೊರೋಕಲ್ಲಿ ನಿಪುಣನಾಗಿರ್ತಕ್ಕಂಥ ಮತ್ತೊಬ್ಬನಿಗೆ ಹಣವನ್ನು ಕೊಟ್ಟು ಅವನ್ ನಿಮಿಸ್ಬೇಕಾಗಿತ್ತು. ಆದರೆ ಅಯೋಗ್ಯರು ಏನು ಮಾಡಿದ್ರು, ಅಷ್ಟು ಕಷ್ಟಪಡೋದು ಯಾವನೊಬ್ಬ ಕೂತಿದ್ದ ಆಸಾಮಿ ಈ ಜಡ ಭರತ ಕೃಷ್ಣಪಟ್ಟು ದೃಢಕಾಯ ನಾಯಿ ಪೈಲ್ಮಾನಿಯು ಆ ಕೂತ್ಕೊಂಡಿದ್ದ ಬಂದು ಅದನ್ನು ತಂದು ಹೇಗೆ ಹೊತ್ಕೊಂಬಾರೋ ನಮ್ಮ ಜೊತೆಯಲ್ಲಿ. ಅವನು ಪಾಪ ಅವಶ್ಯವಲ್ಲ, ಅವನು ಎಲ್ಲಿದ್ದೇನು ಯಾವ್ದು ಎಲ್ಲೂ ಬ್ರಹ್ಮ ನೋಡ್ತಾ ಇದ್ದಾನ, ಇಲ್ಲಿದ್ದೇನು ಅಲ್ಲಿದ್ದೇನು ಚಲೋರಾಜ. ಅವನು ಹೋಗುವಾಗ ಅವನ ಹೆಜ್ಜೆ ಹಾಕೋದು ಯಾವುದಿರ್ತಕ್ಕಂಥ ಹೆಜ್ಜೆ ಹಾಕ್ತಾನೆ ಅಂದರೆ ಮುಂದ್ಗಡೆ ಇರುವೆ ಹೋಗ್ತಾ ಇದ್ರೆ ಆ ಇರುವೆ ಮೇಲೆ ಕಾಲಿಡಬಾರದು, ಅದ ಕಡೆ ಗಮನ. ಅವನಿಗೆ ಯಾವ ಥರ ಹೊತ್ತರೆ ಒಳಗೆ ರಾಜನಿಗೆ ಅನುಕೂಲವಾಗುತ್ತೆ ಅನ್ನೋ ಕಡೆ ಗಮನವಲ್ಲ, ಅವನಿಗೆ ಇರುವೆಗಳೇ ತೊಂದರೆ ಆಗಬಾರದು. ಹೀಗೆ ಇಟ್ಕೊಂಡು ಹೋದರೆ ರಾಜನಿಗೆ ಒಳಗೆ ಎಷ್ಟು ಅಟ್ಟ ಆಗಬೇಕು ಪಾಪ, ಅವನಿಗೆ ಕುಲುಕಿ ಕುಲುಕಿ ಕಷ್ಟದ ಹೋಯ್ತು. ಅವನೇ ಹೇ ನೋಡ್ತಾನೆ ದಪ್ಪ ದಪ್ಪನಾಯ ಆಸಾಮಿ, ಓಹ್ ಪಾಪ ತುಂಬ ಕೃಷ್ಣ ಆಗ್ಬಿಡ್ತೀಯ, ಊಟ ಮಾಡಿ ಎಷ್ಟು ವರ್ಷ ಆಯ್ತು, ಅವನು ಹೀಗೆಲ್ಲ ಆಸೆ ಮಾಡ್ತಾನೆ. ಆಸೆ ಅದಕ್ಕೆ ಯಾವ ಜಗೋಲ ತನ್ನಂತೆ ಹೋಗ್ತಾ ಇದ್ದಾನ. ಅವನು ಕೊನೆ ಎದ್ದೇ ಅಯೋಗ್ಯ ದಂಡಧರ, ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ನಿನಗೆ, ಪಲ್ಲಕ್ಕಿ ಹೋದ್ಕೋ ಇಷ್ಟು ಕಲೆಯಲ್ಲಿ ಮಾಡಿದೆ ಅಂದರೆ ಹೀಗೆ ಮಾಡೋದು ನೀನು ಅಂತ ಕಣ. ಅವನು ರಾಜನ್ ನಿಮ್ಮ ಮಾತೇನು ಅರ್ಥವಾಗ್ತಿಲ್ಲ, ನಾ ಯಾವುದನ್ನು ಹೊತ್ಕೊಂಡಿರೋದು, ಯಾವುದನ್ನು ಹೊತ್ಕೊಂಡಿಲ್ವಲ್ಲ, ನಾನು ಎಲ್ಲಿಗೋ ಹೋಗ್ತೀನಿ ಅಂತೇಳಿ ಎಲ್ಲಿಗೆ ಹೋಗಬೇಕಾದ್ದು, ನಾನು ಎಲ್ಲವೂ ಒಂದೇ ಆಗಿರುವಾಗ ಹೋಗೋನು ಯಾರು ಹೊತ್ಕೋಳು ಯಾರು ಯಾರನ್ನ ಎಲ್ಲದೂ ಕೂಡ ಸರ್ವಂ ವಿಷ್ಣುಮಯಂ ಜಗತೆ ಭೂಚರಾಶ್ಚೇಚರಾಶ್ಚಾಮಿ ಯಾವಂತೋ ದೀವಜಂತವ ಸರ್ವಂ ಬ್ರಹ್ಮ ವಿಜಾನಾಮಿ ಸರ್ವಂ ಪಶ್ಯಾಮಿ ಚಾತ್ಮನಿ ಏತತ್ ಪರಾವರವಿದೋ ವದನ್ ತಪಸ್ವಿನೋ ಜ್ಞಾನ ಸಮಾಧಾನಯುಕ್ತಃ ಅನಾದಿ ವಿಜ್ಞಾನಮಜಂ ಪುರಾಣಂ ಪರಂ ಬ್ರಹ್ಮ ಜಗತ್ ಸಮಸ್ತಂ. ಟಕ್ಕನೆ ಅವನಿಗೆ ಎದ್ದು ನೋಡ್ತಾನೆ ಆ ತೇಜೋಮಯ ಮೂರು ದಿನ ನೋಡಿದ್ರೆ ಅವನಿಗೆ ಅಡ್ಡ ಬಿದ್ದು ಬಿಡ್ತಾನೆ. ಮಹಾತ್ಮರೇ ಅಪಚಾರ ಮಾಡುತ್ತಾವೆ ಯಾರು, ನಾ ದತ್ತಾತ್ರೇಯರ ಬಳಿ ಉಪದೇಶ ಪಡೆ ಹೋಗಿದ್ದೆ, ತಾವೇ ದತ್ತಾತ್ರೇಯರೇ ಅಂದರೆ ಹೆಸರು ನನಗಿಲ್ಲ, ಆ ದತ್ತಾತ್ರೇಯ ಏನು ಕೊಡಬಾರ್ದು ಅದನ್ನು ನಾವೇ ಕೊಡ್ತೀವಿ ನಿಮಗೆ ಮುದ್ದಾಮಣ ಅಂತ ಜಡ ಬರ್ತಾನೆ ಕತೆ. ಆ ಭರತ ಮಠದ ಆಚರಣೆ ಕತೆ ಎಲ್ಲ ಬರತಕ್ಕಂಥ ಪವಿತ್ರವಾದ ಜಾಗ ಪೈಟ್ರಿಮದ್ ಶ್ರೀಮದ್ ಭಾಗವತದಲ್ಲಿ ಸಾರಿಷ್ಠವಾದ ಭಾಗ ತುಂಬ ಇದೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳ್ತಾರೆ, ಆ ತತ್ವ ನಿರೂಪಣೆಯಲ್ಲಿ ಕುಶಲತೆಯನ್ನು ತೋರಿಸ್ಬೇಕು ಶ್ರೀಮದ್ ಭಾಗವತದಲ್ಲಿ. ಅಂಥ ಕಥೆಗಳೇ ನಾವು ಪ್ರತಿಜ್ಞೆ ಮಾಡಿದಂತೆ 8 ಗಂಟೆವರೆಗೆ ಆ ಕಥೆ ಮುಂದುವರಿಸಿ ಇಂದಿನ ಕಥೆಯಲ್ಲಿ 2 ಸ್ಕಂದಗಳ ಕಥಾಸಾರನ್ನು ಹೇಳಿದ್ದೀವಿ. ಉಳಿದ ಕಷ್ಟಗಳನ್ನು ನಾಳೆ ದಿವಸ ರಜತ ಪರದೆ ಮೇಲೆ ನೋಡಿ ಆನಂದಿಸಿ. ಶುದ್ಧವಾದ ಮನಸ್ಸು ರಜತ ಪರದೆ. ಕೃಷ್ಣಾರ್ಪಣ ಮನಸ್ಸು.